ಉತ್ತರ ಬಂದಿದೆ. ಶಮ ಅಂದ್ರೇನು? ಭಗವನ್ ನಿಷ್ಠೆ. ತಮ ಅಂದ್ರೇನು? ಇಂದ್ರಿಯ ನಿಗ್ರಹ. ತಿತಿಕ್ಷಾ ಅಂದ್ರೇನು? ದ್ವಂದ್ವಗಳನ್ನು ಸಹಿಸೋದು, ಸುಖ ದುಃಖಾದಿಗಳನ್ನು ಸಹಿಸೋದು. ಈಕ್ಷಾ ಅಂದ್ರೇನು? ಜ್ಞಾನಂ. ನೋಡೋದಕ್ಕೆ ಮೇಲಿಂದ ಹೇಳಲಾರ್ದೆ ಕಾಣಿಸ್ತು, ಹಿಂದೆ ಬಂದಿರೋದನ್ನ ಹೇಳೋದಕ್ಕೆ ಹೋಗಲಿಲ್ಲ. ಉಕ್ತಮ್ನೋ ಭಕ್ತಿ ಹೂಯಃ, ಹೇಳಿದ್ದನ್ನು ಹೇಳೋದು ವಿಶೇಷ ಅಂಶ ಅಲ್ಲ. ತಪಃ, ತಪಸ್ಸು, ಅದು ಹಿಂದೆ ಬೇರೆ ಕಡೆ ಹೇಳಿದ್ದಾರೆ. ತಪಸ್ಸು ಅಂದರೆ ಕೃತ್ಯ ಚಂದ್ರಾಯಣಾಧಿಕಂ ತಪಃ, ವ್ರತ ಉಪವಾಸಗಳೆಲ್ಲ ಏನದು ತಪಸ್ಸು. ಸತ್ಯಂ ದಯಾ ಸ್ಮೃತಿ, ಸತ್ಯಂ. ಸತ್ಯಂ ಅಂತ ಹೇಳಿದರೆ ಮೀಮಾಂಸ ಅಂತ ಒಂದು ಅರ್ಥ, ಸತ್ಯವಚನ ಅಂತ ಇನ್ನೊಂದು ಅರ್ಥ. ದಯಾ ಕಾರುಣ್ಯ, ಸ್ಮೃತಿ ಸ್ಮೃತಿ ಅಖಂಡ ಶಾಸ್ತ್ರಾರ್ಥ ಸ್ಮರಣಂ, ಅಖಂಡ ಶಾಸ್ತ್ರಾರ್ಥ ಸ್ಮರಣಂ. ಓದೋದು ಎಷ್ಟು ಮುಖ್ಯನೋ ಸ್ಮರಣೆ ಅಷ್ಟೇ ಮುಖ್ಯ. ಅಕಸ್ಮಾತ್ ಓದೋ ಯೋಗ ಬಂದರೂ ಕೂಡ ಸ್ಮರಣೆ ಯೋಗ ಸಾತ್ವಿಕಾಲದವರಿಗೆ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಸ್ಮರಣೆ ಎಂಬುದು ಭಗವದ್ಭಕ್ತರ ರಕ್ಷಣೆ ಅತಕ್ಕಾಯಿತು ಅಂದರೆ, ಸ್ಮರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅವನು? ಫಸ್ಟು ಡೀಪಾಗಿ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಸ್ಮರಣೆ ಬರೋದು. ದಾರಿಯಲ್ಲಿ ಹೋಗ್ತಾ ಎಷ್ಟೋ ಜನ ಕಂಡ್ರೆ ನಮಗೆ ಜ್ಞಾಪಕ ಬರೋದಿಲ್ಲ, ಪರಿಚಯ ಸಿಕ್ಕಷ್ಟು ಮಾತಾಡುತ್ತೆ. ಅದೇ ರೀತಿಯೇ ಗಮನ ಇಲ್ಲದೆ ಹೋದರೆ ಸ್ಮೃತಿ ಬರೋದಿಲ್ಲ, ಆದ್ದರಿಂದ ಉಳಿದವರಿಗೆ ಸ್ಮೃತಿ ಬರೋದು ಸಂಭವ ಇಲ್ಲ, ವಿಶೇಷವಾಗಿ ಸಾತ್ವಿಕರಿಗೆ ಬರುತ್ತೆ ಅಂತ ಅರ್ಥ. ತುಷ್ಟಿ ತ್ಯಾಗ ಅಸ್ಪೃಹ ಶ್ರದ್ಧ, ತುಷ್ಟಿ ಎಂದು ಹೇಳಿದ್ದಾರೆ. ತ್ಯಾಗ ನಿಷಿದ್ಧಸ್ಯ, ತ್ಯಾಗ ಆದರೆ ಬಿಡೋದು ಅಂತ ಅರ್ಥ. ಏನು ತ್ಯಾಗ? ನಿಷಿದ್ಧಸ್ಯ ತ್ಯಾಗ, ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ನಿಷಿದ್ಧವಾದ ಎರಡು ವಿಧ, ಒಂದು ಸರ್ವಾತ್ಮನ ನಿಷಿದ್ಧ, ಇರೋದು ಕಾಮ್ಯವಾಗಿ ನಿಷಿದ್ಧ. ಕಾಮ್ಯಕರ್ಮನೂ ಮಾಡಬಾರ್ದು, ಮಾ ಫಲೇಶು ಕದಾಚನ, ನಿಷಿದ್ಧ ಕರ್ಮಗಳನ್ನು ಮಾಡಲೇಬಾರದು. ಇದು ಅರ್ಥ ಮಾಡ್ಕೊಂಡು ಎರಡು ಭಾಗ ಇದೆ. ತಿತಿಕ್ಷ, ತುಷ್ಟಿ ತ್ಯಾಗ ಅಸ್ಪೃಹ, ತ್ಯಾಗ ನಿಷಿದ್ಧಸ್ಯ ತ್ಯಾಗ, ಅಸ್ಪೃಹ ನಿಷಿದ್ಧೇಚ್ಛಾರಾಹಿತ್ಯಂ. ಸ್ಪೃಹ ಅಂದರೆ ಆಸೆ, ಅಸ್ಪೃಹ ಅಂದರೆ ಆಸೆ ಇಲ್ಲದಿರುವಿಕೆ. ಆಸೆ ಇಲ್ಲದಿರುವಿಕೆ ಏನದು? ನಿಷಿದ್ಧೇಚ್ಛಾರಾಹಿತ್ಯಂ. ನಿಷಿದ್ಧವಾದ ಬಯಕೆ ಬರಲೇಬಾರದು. ನಿಷಿದ್ಧವಾದ ವಸ್ತು ಮನಸ್ಸು ಯೋಚನೆ ಬಂದರೂ ತಪ್ಪೇ ಅದು ಬರುತ್ತೆ. ನಿಷಿದ್ಧ ಇಚ್ಛೆ ಮನಸ್ಸಿಗೆ ಯೋಚನೆ ಬಂದು ಬಿಡೋದೆಲ್ಲ ಸೆಕೆಂಡರಿ, ಮನಸ್ಸಿಗೆ ಇಚ್ಛೆನೆ ಬರೆದು ಹೋಗಿಬಿಟ್ರೆ ಅದು ಪ್ರೈಮರಿ. ಅದಕ್ಕಾಗಿ ನಿಷಿದ್ಧೇಚ್ಛಾರಾಹಿತ್ಯಂ. ನಿಸ್ತುತಿ ಆತ್ಮಪ್ರಶಂಸಾ ವರ್ಜನಂ. ನಿಸ್ತುತಿ ಅಂದ್ರೇನು? ಆತ್ಮಪ್ರಶಂಸ. ಇದರಲ್ಲ ಅರ್ಥ ಗೊತ್ತಿದೆ, ಶ್ರದ್ಧಾ ಹ್ರೀಹಿ ಕ್ಷಮಾ ನಿಸ್ತುತಿ ಧೃತಿ. ನಿಸ್ತುತಿ ಅಂದ್ರೇನು? ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಳದಿರುವಿಕೆ, ಅದು ಮುಖ್ಯ. ನಿಸ್ತುತಿ ಆತ್ಮಪ್ರಶಂಸಾ ವರ್ಜನಂ. ಧೃತಿ ವಿಪದ್ಯಪಿ ಚಿತ್ತ ಅನುದ್ವೇಗ. ಧೃತಿ ಅಂದರೆ ಧೈರ್ಯ. ಏನು ಧೈರ್ಯ ಅದು? ವಿಪದಿಯಪಿ ಚಿತ್ತ ಅನುದ್ವೇಗ. ವಿಪತ್ಕಾಲ ಆಪತ್ಕಾಲ ಬಂದಾಗಲೂ ಕೂಡ ಮನಸ್ಸಿನಲ್ಲಿ ಉದ್ವೇಗಕ್ಕೊಳಗಾಗದಿರುವಿಕೆ. ಮನಸ್ಸಿನಲ್ಲಿ ಉದ್ವೇಗಕ್ಕೊಳಗಾಗದೇ ಇರತಕ್ಕಂಥ ಏನಂತ ಕರೀತಾರೆ ಅದಕ್ಕೆ? ಸುಖಧೈರ್ಯಶಾಲಿ. ರಾಘವೇಂದ್ರ ಸ್ತೋತ್ರ ಹೇಳಬೇಕಾದ್ರೆ ಸುಖ ಧೈರ್ಯಶಾಲಿ. ಧೃತಿ ಅಂದರೂ ಒಂದೇ, ಧೈರ್ಯ ಅಂದರೂ ಒಂದು, ಸುಖ ಧೈರ್ಯಗಳನ್ನು ಹೊಂದಿರೋ. ಏತೇ ಗುಣ ಯಶ ಸಂತಿ ಸಾತ್ವಿಕ ಸಾಂಖ್ಯಜ್ಞಾನಾಧಿಕಾರಿ ಇತಿ ಉಕ್ತಮನೇನ. ಇಷ್ಟು ಗುಣಗಳು ಯಾರಿಗಿರುತ್ತಲ್ಲ ಅವನು ಸಾತ್ವಿಕ, ಆತ್ಮೆ ಸಾಂಖ್ಯಜ್ಞಾನಕ್ಕೆ ಅಧಿಕಾರಿಯಾದವನು. ಅಥಾಥೋ ಗಮ್ಮ ಜಿಜ್ಞಾಸ, ಅಥ ಶಬ್ದಕ್ಕೆ ಇದೊಂದು ಅರ್ಥ. ಸಾತ್ವಿಕರಿಗೆ ಮಾತ್ರ ಪ್ರವೇಶ ಹೊರತು ಬೇರೆಯವರಿಗಲ್ಲ. ಇಂಜಿನಿಯರಿಂಗ್ ಮೆಡಿಕಲ್ಗಳಿಗೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಎಂಟ್ರಿ, ಉಳಿದವರಿಗೆ ಎಂಟ್ರಿ ಇಲ್ಲ. ಅದೇ ರೀತಿಯೇ ಸಾತ್ವಿಕರಲ್ಲದವರಿಗೆ ಇದರಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿಬಿಡ್ತಾರೆ. ಪ್ರವೇಶ ಅಕಸ್ಮಾತ್ ಮಾಡಿದರೆ ರಾಹು ಬಂದು ಕೂತ್ಕೊಂಡು ಅಮೃತ ಕುಡಿಲಿಕ್ಕೆ ಏನಾಯಿತು? ಏನು ಉಪಯೋಗ ಬರಲಿಲ್ಲ. ಅದ್ರ ಇನ್ನೂ ಪ್ರಾಬ್ಲಮ್ ಆಯಿತು, ಅವರು ಸಾಲ್ವ್ ಆಗಲಿ. ಅನಧಿಕಾರಿಗಳಿಗೆ ಅಲ್ಲಿ ಹೇಗೆ ಅನಧಿಕಾರಿಯಾದ ಅಸುರರಿಗೆ ಅಮೃತಾಧಿಕಾರ ಇಲ್ಲವೋ, ಅನಧಿಕಾರಿಗಳಾದಂಥ ರಜೋಗುಣ ತಮೋಗುಣದವರಿಗೆ ಏನಿಲ್ಲ? ಶಾಸ್ತ್ರಾಧಿಕಾರ ಇಲ್ಲ, ಜ್ಞಾನಾಧಿಕಾರ ಇಲ್ಲ. ಅಧಿಕಾರ ಇಲ್ಲ ಅಂತ ಹೇಳಿದಾಗ ಹಠ ಮಾಡಿ ಓದ್ತೀವಿ ಅಂತ, ವೇದ ಅಧಿಕಾರ ಇಲ್ಲ, ಅವರೇ ಜಾಸ್ತಿ ಓದ್ತಾರೆ. ಇವತ್ತು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಫಲ ಸಿಗೋದಿಲ್ಲ. ಅಧಿಕಾರ ಏನೇನರ್ಥ? ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದು ಹಾಕಿದ್ದೇನೆ, ಇವು ನಿಂತಿದ್ದು ನಿಂತಿದ್ದೇನೆ, ಕೊನೆಗೇನಾಗ್ತದೆ? ನೋ, ಅಪ್ಲಿಕೇಶನ್ಗೆ ಸುಮ್ಮನೆ ಕೊಟ್ಬಿಡ್ತಾರೆ, ದುಡ್ಡು ಕೊಟ್ಟರೆ ಕೊಡ್ತಾರೆ, ಅದೇ ದೊಡ್ಡ ವಿಚಾರ. 5-10 ರೂಪಾಯಿ ಎಷ್ಟು ಥರ ಕೊಟ್ಬಿಡ್ತಾರೆ, ಆದರೆ ಅಪ್ಲಿಕೇಶನ್ ಇಸ್ಕೊತು ಬರ್ಬೇಕಾರೆ ಆಮೇಲೆ ಮಾಡಿ ನೋಡಿ ರಿಜೆಕ್ಟ್ ಮಾಡಿ ಹಾಕಿರ್ತಾರೆ. ಅದರಿಂದ ಅವೆಲ್ಲ ಏನಲ್ಲ, ವೇದ ಓದಬಾರ್ದು, ಓದ್ತೇವೆ, ಓದಿ ಫಲ ಇಲ್ಲ ಅಂತ ಅರ್ಥ. ಫಲ ಇಲ್ಲದ್ರೆ ಮಾಡಿ ಏನು ಉಪಯೋಗ? ಮತ್ತೆ ನಿಷಿದ್ಧ ಫಲ ಬರುತ್ತೆ, ಅದು ಬೇರೆ. ಜೊತೆಗೆ ನಿಷಿದ್ಧ ಫಲ ಅದು ಹೇಳಿದ್ದು, ನಿಷಿದ್ಧ ಫಲ. ನಿಷಿದ್ಧ ಫಲ ಅನರ್ಥ. ಮೊದಲು ಅರ್ಥ ಅಪ್ರಾಪ್ತಿ, ವಿಷಯ ಸಿಗದೇ ಇರೋದು. ಇನ್ನೊಂದು ನಿಷಿದ್ಧವಾಗಿರ್ತಕ್ಕಂಥ ಬೈಕೆ ಇದ್ದಾಗ ಪನಿಷ್ಮೆಂಟ್, ಎರಡನ್ನು ಗಮನಿಸಿರ್ಬೇಕು. ಆದ್ದರಿಂದ ಹಠ ಹಿಡಿದು ಮಾಡೋದಕ್ಕೇನು ಉಪಯೋಗ ಇಲ್ಲ. ಅದೇ ರಜೋಗುಣ ವೃತ್ತಿ ರಾಹ ಕಾವಯಿ. ರಜೋಗುಣಗಳ ವೃತ್ತಿ ಏನು ಅಂದರೆ ಕಾಮ, ಈಹ, ಮತ, ಕೃಷ್ಣ, ಸ್ತಂಭ, ಆಶೀರ್ಹಿ, ಹಿತ, ಅಸುಖಂ, ಮನೋತ್ಸಾಹ, ಯಶಃ, ಪ್ರೀತಿ, ಧಾರ್ಷ್ಟ್ಯ, ವೀರ್ಯ, ಬಲೋದ್ಯಮಃ. ಕಾಮ ಬಯಕೆ ಬಂತು ಅಂದರೆ ರಜೋಗುಣ ಶುರುವಾಯಿತು ಅಂತ. ಮಾ ಫಲೇಶು ಕದಾಚ, ಫಲದ ಆಸೆ ಬಂತು ಅಂದರೆ ರಜೋಗುಣ ವರ್ಕ್ ಮಾಡ್ತಿದೆ. ಈಹ ಅಪೇಕ್ಷೆ ಬರೋದು ಒಳಗೆ. ಕಾಮಕ್ಕೂ ಈಹಕ್ಕೂ ವ್ಯತ್ಯಾಸ ಏನಂದರೆ, ಎಕ್ಸ್ಪ್ರೆಸ್ ಮಾಡಿದರೆ ಕಾಮ, ಒಳಗೆ ಇದ್ದರೆ ಈಹ. ಅದು ಈಹ ನಿಷಿದ್ಧ ಚೇಷ್ಟ. ಕಾಮ ವಿಷಯರಾಗ ಮದಹ ತೃಷ್ಣ, ಮದಹ ಅಂತ ಹೇಳಿದರೆ ಅದು ಅಹಂಕಾರ ಶುರುವಾಗುತ್ತಂತಾಗಲಿ ಸೊಪ್ಪು. ತೃಷ್ಣ ಅನಲಂಬುದ್ಧಿ, ತೃಷ್ಣ ಅಂದ್ರೆ ಆಸೆ, ಕಾಮ ಅಂದ್ರೂ ಆಸೆ, ಮತ್ತು ತೃಷ್ಣ ಅಂದ್ರೂ ಆಸೆ, ಎರಡಕ್ಕೇನು ವ್ಯತ್ಯಾಸ ಅಂದರೆ ಬೇಕು ಅನ್ನೋ ಆಸೆ ಕಾಮ, ಸಾರದು ಅನ್ನೋ ಆಸೆ ತೃಷ್ಣ. ಸಾರ ಎರಡಕ್ಕೂ ಆಸೆಗಳೇನೆ, ಸಾರದು ಅನ್ನೋ ಆಸೆ, ಅತಿ ಆಸೆ ಇತ್ಯಾದಿ ಪದ ಉಪಯೋಗಿಸ್ತಾರಲ್ಲ ಹಾಗೆ. ಅನಲಂಬುದ್ಧಿ, ಅಲಂಬುದ್ಧಿ ಅಂದರೆ ಸಾಕು ಅನಿಸೋದು, ಅನಲಂಬುದ್ಧಿ ಅಂದರೆ ಸಾಕು ಎನ್ನಿಸದಿರುವಿಕೆ. ಸ್ತಂಭ ಉಕ್ತ ಅನಂಗೀಕಾರಿತ್ವಂ, ಸ್ತಂಭ ಅಂದ್ರೆ ಏನು, ಯಾರು ಹೇಳಿದ್ರೂ ಮಾತು ಕೇಳೋದೇ ಇಲ್ಲ, ಅದು ಸ್ತಂಭ. ಅದೆಲ್ಲ ಸ್ತಂಭೋ ದರ್ಪ, ಇವೆಲ್ಲ ಯಾರಿಗೆ ಬರೋದು, ಆತ್ಮಸಂಭಾವಿತ ಸ್ತಬ್ಧಾ. ಭಗವದ್ಗೀತೆಯಲ್ಲಿ ಆಸುರ ಗುಣಗಳನ್ನ ಹೇಳ್ತಾರೆ, ಅವರೆಲ್ಲ ನನ್ನ ಮಂದಿ ಯಾರು, ನನಗೆ ಯಾರು ಹೇಳೋ ಸಾಧ್ಯತೆ ಇಲ್ಲ, ನನಗೆ ಅಷ್ಟು ಗೊತ್ತಾಗೋದಿಲ್ವೇ ಅಂತ ಹೇಳ್ತಾ ಗೊತ್ತಾಗೋದೆಲ್ಲ ಪ್ರೂವ್ ಮಾಡ್ತಾನೆ. ಅದರಿಂದ ಯಾರು ಮಾತು ಕೇಳೋದಕ್ಕೆ ತಯಾರಿರಲ್ಲ ಫಸ್ಟು. ಅಕಸ್ಮಾತ್ ದುರ್ಯೋಧನ ಮೈತ್ರಿ ಹೇಳಕ್ ಬಂದ್ರೆ ಮುಖ ತಿಳಿಸ್ಕೊಡ್ತಾನೆ ಆ ಕಡೆ, ಇವೆಲ್ಲ ಎಷ್ಟು ಕೆಟ್ಟದಿದ್ದು, ಒಬ್ಳಿ ಬಿಡ್ಲಿ ಏನು ಮಾಡಬೇಕು ಕೊನೆ ಪಕ್ಷ, ಒಂದು ಮಾತು ಕೇಳಬಹುದು, ಅದಕ್ಕೂ ತಯಾರಿಲ್ಲ ಯಾಕೆ ತನಗೆ ಯಾರು ಹೇಳೋ ಸಾಧ್ಯತೆನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಭಾರಿ ತಪ್ಪು. ಸ್ತಂಭ ಆಸೀಹಿ ಭಿದ ಅಸುಖ, ಆಸೀಹಿ ಅಂದರೆ ಧನಾಕಾಂಕ್ಷ ನೋಡಿ, ತೃಷ್ಣ ಅಂದರೂ ಆಸೆ, ಧನ ಆಸೆ ಅಂದರೆ ಧನ ಬಂದ ಬಯಸ್ದಾಗ ಆಸೆ ಅಂತ ಕರೀತಾರೆ. ಭಿದ ಭಿದ ಅಂದರೆ ಒಡೆ ಕುಟ್ಸೋದು, ಮಿತ್ರಭೇದ ಅಂತೀವಲ್ಲ ಹಾಕಿ, ಯಾರು ಅನ್ಯೋನ್ಯವಾಗಿದ್ದರೆ ಚಾಡಿ ಹೇಳಿ ಏನೋ ಮಾಡಿಬಿಟ್ಟು ಒಡೆ ಕುಟ್ಬಿಟ್ರೆ ಸಮಾಧಾನ ಆಗುತ್ತೆ ಅವನಿಗೆ. ಭಿದ ಅಥವಾ ಅನ್ಯಥಾ ಜ್ಞಾನ, ಅನ್ಯಥಾ ಜ್ಞಾನ ತಪ್ಪು ತಿಳುವಳಿಕೆ, ಈ ರಜೋಗುಣದ ಒಂದು ವೈಶಿಷ್ಟ್ಯ. ಅಸುಖಂ ದುಃಖಂ, ಅಸುಖಂ ಶಬ್ದ ದುಃಖಂ ಅಂತ ದುಃಖಾನುಭವ, ಸುಖ ದುಃಖ ಇಲ್ಲದೇ ಇರೋದು ದುಃಖ ಅನುಭವಿಸೋದು. ಮನೋತ್ ಮನಃ ಅನುತ್ಸಾಹ, ಮನಸ್ಸಿಗೆ ಉತ್ಸಾಹ ಇಲ್ಲದಿರುವಿಕೆ, ಮನಸ್ಸಿಗೆ ಉತ್ಸಾಹ ಇಲ್ಲದೇ ಇರೋ ಏನಾದರೂ ಅಂತರಡಲ್ಲ, ಅದು ಬೇಡ ಇದು ಬೇಡ ಅನ್ನಿಸ್ತಾ ಇರೋದವೆಲ್ಲ ರಜೋಗುಣದ ಲಕ್ಷಣ. ರಾಜಸಸ್ಯ ದುಃಖಂ ಭವತಿ, ತಾಮಸಸ್ಯ ಕಿಂ ವಕ್ತವ್ಯ ಅಭಿಪ್ರಾಯಣ ಉಕ್ತಂ ತದುಕ್ತಂ. ರಾಜಸರಿಗೆ ದುಃಖ ಇದೆ ಅಂದಮೇಲೆ ತಾಮಸರಿಗೆ ಭಾರಿ ದುಃಖ ಇದೆ ಅಂತ ಅರ್ಥ. ರಾಜಸೇಪಿ ಯದಾ ದುಃಖಂ ತಾಮಸೇ ಕಿಮುತೇತಿ ತತ್, ರಾಜಸೇ ದುಃಖ ವಚನಂ ತಾಮಸೇ ಅತಿ ವಿವಕ್ಷಯ. ರಾಜರಲ್ಲೇ ದುಃಖ ಇರುತ್ತೆ ಅಂದಮೇಲೆ ಅವರಿಗಿಂತ ಕಡಿಮೆ ಇರೋರು ತಾಮಸರು, ಅವ್ರಿಗಿನ್ನೂ ದುಃಖ ಹೆಚ್ಚಿರುತ್ತೆ ಹೊರತು ದುಃಖ ಇಲ್ಲ ಅಂತ ತಿಳ್ಕೊಂಡ್ಬಿಡಬಾರ್ದು. ದುಃಖ ಸ್ಟಾಲ್ಟ್ ಆಗೋದೇ ರಜೋಗುಣದಿಂದ. ಮನಸ್ಸಃ ಅನುತ್ಸಾಹ, ಮನೋ ಅನುತ್ಸಾಹ. ಯಶಃ ಪ್ರೀತಿ, ಅದು ಯಶ ಅಂದರೆ ಕೀರ್ತಿ ಕಾಮನೆ. ಏನೋ ಇದು ಭಾರಿ ಧರ್ಮಾದಿಗಳನ್ನು ಮಾಡಿದರೂ ಕೂಡ ಅವರು ಧರ್ಮಕ್ಕೋಸ್ಕರ ಧರ್ಮ ಅಲ್ಲ, ಕೀರ್ತಿ ಕಾಮನೆ ಮಾಡಿದರೆ ಹೋಯಿತು. ಧಾರ್ಷ್ಟ್ಯ, ಧಾರ್ಷ್ಟ್ಯ ಅಂತ ಹೇಳಿದರೆ ಒಂಥರ ಉದ್ಧಟತನ. ವೀರ್ಯ ಬಲೋದ್ಯಮಾಹ, ಎಂಥ ವೀರ್ಯ, ಒಂದು ದುರಂತ ಸತ್ಕಾರ್ಯಕ್ಕೆ ವಿನಿಯೋಗದ ಇರತಕ್ಕಂಥ ಸಾಮರ್ಥ್ಯ, ಬಲ ಸತ್ಕಾರ್ಯಕ್ಕೆ ವಿನಿಯೋಗದ ಇರತಕ್ಕಂಥ ಬಲ, ಅದು ರಾಜಸ. ದುಷ್ಕಾರ್ಯಕ್ಕೆ ವಿನಿಯೋಗದಾಗ ತಾಮಸ, ಸತ್ಕಾರ್ಯಕ್ಕೆ ಉಪಯೋಗ ಮಾಡೋದಿಲ್ಲ ಅದು ರಾಜಸ ಬಲ, ದುಷ್ಕಾರ್ಯಕ್ಕೆ ಉಪಯೋಗ ಮಾಡ್ತಾನೆ ತಾಮಸ ಬಲ. ಆಮೇಲೆ ಉದ್ಯಮ, ಉದ್ಯಮ ಅಂದರೆ ಯಾವುದೇ ಒಂದು ಕಾರ್ಯ, ಕಾರ್ಯ ಮಾಡೋದು ಸಾಮಾನ್ಯವಾಗಿ ಕರ್ಮ ರಜಕರ್ಮಣಿ ಭಾರತ. ಈಗ ಫಿಸಿಕಲ್ ಆ್ಯಕ್ಷನ್ ಶುರುವಾಗೋದು ರಜೋಗುಣದ ಲಕ್ಷಣ. ಈ ಸ್ಪಿರಿಚುವಲ್ ಆ್ಯಕ್ಷನ್ಸ್, ಆ್ಯಕ್ಷನ್ ಇದ್ದೇ ಇರುತ್ತೆ ಮೂರರಲ್ಲೂ ಕೂಡ. ಸ್ಪಿರಿಚುವಲ್ ಆ್ಯಕ್ಷನ್ ಇದ್ದರೆ ಸತ್ವಗುಣ, ಫಿಸಿಕಲ್ ಆ್ಯಕ್ಷನ್ ಇದ್ದರೆ ರಜೋಗುಣ, ಅದೇ ರೀತಿ ನಾನ್ ಸ್ಪಿರಿಚುವಲ್ ಅಗೇನ್ ಸ್ಪಿರಿಚುವಲ್ ಇದ್ಬಿಟ್ರೆ ಅದು ತಮೋಗುಣ. ಈ ಗುಣದಲ್ಲೂ ಉದ್ಯಮರದಲ್ಲೂ ಮೂರು ವಿಧ ಇದೆ, ಕಾಮ ಈಹ ಮದಹ ಕೃಷ್ಣ. ಮದಃ ಕೃಷ್ಣ ಸ್ತಂಭ ಆಸೀಹಿ ಭಿದ ಅಸುಖಂ ಮನೋತ್ಸಾಹ ಯಶಃ ಪ್ರೀತಿ ಧಾರ್ಷ್ಟ್ಯ ವೀರ್ಯ ಬಲೋದ್ಯಮಃ ಕ್ರೋಧಃ ಲೋಭಃ ಅನೃತಂ ಹಿಂಸಾ ಮಾಯಾ ದಂಭೋ ಅಕ್ಷಮ ಕಲಿಹಿ ಶೋಕಮೋಹಂ ವಿಷಾದಾರ್ತಿ ನಿದ್ರಾ ಆಶಾ ಭೀಹಿ ಅನುದ್ಯಮಃ. ಇಷ್ಟ ಆಯ್ತು. ಕ್ರೋಧ ಕೋಪಗೊಳ್ಳೋದು, ಲೋಭ ಆಶೆ ಬರುಗತನ, ದುರ್ಯೋಧನೆಗೆ ಇದ್ದಿದ್ದು ಲೋಭ, ಅನೃತಂ ಸುಳ್ಳು ಹೇಳೋದು, ಹಿಂಸಾ ನೋಯಿಸೋದು, ಮಾಯಾ ಕಪಟ, ದಂಭ ಮೇ ಹೇಳಿದಂಥ ಒಂದು ಯಾವುದೇ ದಂಭ ಅಂದರೆ ಸ್ವಾತ್ಮನಃ ಅಲ್ಪತ್ವ ಜ್ಞಾತ್ವ ಅಪಿ ಮಹತ್ವ ಪ್ರದರ್ಶನಂ ದಂಭ. ಗೀತಾ ಭಾಷೆ ಹೇಳಿರ್ತಾರೆ. ತಾನು ಸಣ್ಣವನಂತ ಗೊತ್ತಿದ್ರು ಕೂಡ ಭಾರಿ ದೊಡ್ಡವಂತ ಪ್ರಿಟೆಂಡ್ ಮಾಡೋದು, ಅದನ್ನೇನಂತ ಕರೀತಾರೆ ದಂಭ. ಅಕ್ಷಮಾ ಕಲಿ, ಅಕ್ಷಮ ಕ್ಷಮಾಗುಣ ಇಲ್ಲದಿರುವಿಕೆ. ಕ್ಷಮಾಗುಣ ಇಲ್ಲದಿರಬೇಕೆ ಅಂದರೆ ಕ್ಷಮಿಸ ತಪ್ಪು ಮಾಡಿದವರನ್ನು ಕ್ಷಮಿಸಬೇಕು ಅಂತ ಅರ್ಥ ಅಲ್ಲ. ತಪ್ಪು ಮಾಡಿದವರು ಪಶ್ಚಾತ್ತಾಪ ಪಟ್ಟರೆ, ಕ್ಷಮೆ ಕೇಳಿದರೆ ಕ್ಷಮಿಸಬೇಕೆ ಹೊರತು, ಇಲ್ಲದೆ ಹೋದರೆ ಕ್ಷಮಿಸಿದರೆ ದಡ್ಡತನ ಅದು. ಹಾಗಿದ್ರೆ ಮೌಲ್ಯಗಳಿಗೆ ಬೆಲೆನೇ ಇಲ್ಲ ಅರ್ಥ. ತಪ್ಪು ಮಾಡ್ತಾ ಇದ್ರು ಕ್ಷಮಿಸ್ತಾ ಹೋಗ್ತಾ ಇದ್ಬಿಟ್ಟು ಏನಾಗುತ್ತೆ ಅಲ್ಲಿಗೆ, ಅದು ಮೌಲ್ಯರಹಿತವಾದ ವ್ಯಕ್ತಿತ್ವ ಆಗ್ತದೆ. ಆದರೆ ಕ್ಷಮೆ ಯಾವಾಗ ಬರಬೇಕು, ಪಶ್ಚಾತ್ತಾಪ ಪಟ್ಟ ಮೇಲೆ ಅದನ್ನು ಕೇಳಬೇಕು ಅವನು ಕ್ಷಮೆನ. ಇಲ್ಲ ಹೋದ್ರೆ ಅರ್ಥ ಇಲ್ಲ. ಇವನು ಸುಮ್ಮನೆ ಮೆಕ್ಯಾನಿಕಲ್ ಕ್ಷಮಿಸ್ತಾ ಹೋದ್ರೆ ದೌರ್ಜನ್ಯ ಇನ್ನೂ ಹೆಚ್ಚಾಗುತ್ತೆ ಅಷ್ಟೇ, ಅದು ಸರಿಯಲ್ಲ. ಆ ಕ್ಷಮ ಕಲಿಹೆ ಅಂದರೆ ಕಲಹ, ಕಲಿ ಶಬ್ದ ಕಲಹ, ವಿನಾಕಾರಣ ಗಲಾಟೆ ತೆಗೆಯೋದು. ಶೋಕ ಮೋಹ ವಿಷಾದ ಕೆಲವರು ಇರ್ತಾರೆ, ಸುಮ್ಮನೆ ಕೂಡ ಅಭ್ಯಾಸನೇ ಇಲ್ಲ ಅವರಿಗೆ. ಯಾರ್ದಾದ್ರು ವಿಸರ್ಸಿಟ್ಟಾಗೋದು, ಮತ್ತೆ ಮಾತಾಡೋದು, ಮಾತಾಡ್ತಿರ್ಲಿಕ್ಕೆ ಗಲಾಟೆ ಮಾಡೋದು, ಏನು ಕೇಳಿದ್ರು ಕೂಡ ಏನು ಇದೆ ಅಂತ ಗೊತ್ತಾಗಲ್ವ ಅಂತ ಕೇಳೋದು, ಗೊತ್ತಾಯ್ತಲ್ಲ, ಪಾಸಿಟಿವ್ ಉತ್ತರ ಕೊಡೋದೇ ಇಲ್ಲ. ಆ ರೀತಿ ಹೇಳಿದರೆ ಅದು ತಾಮಸರ ಸ್ವಭಾವ. ಕಲಿಹಿ ಶೋಕ ಮೋಹ, ಶೋಕ ಮೋಹ, ಮೋಹ ಅಂದರೆ ತಪ್ಪು ತಿಳುವಳಿಕೆ. ಶೋಕಕ್ಕೂ ದುಃಖಕ್ಕೂ ವ್ಯತ್ಯಾಸ ಇದೆ. ಅದಕ್ಕೇನು ದುಃಖ ಅಂತ ಅವ್ರಿಗೆ ಹೇಳಿ ಶೋಕ ಅಂತ ಇವ್ರಿಗೆ ಹೇಳಿದರು. ದುಃಖ ಅಂದರೆ ಸುಟ್ಟುಬಿಡುತ್ತೆ, ದುಃಖ ಆಗುತ್ತೆ, ಗೊತ್ತಾಯ್ತಾ. ಯಾರೋ ಫೇಲ್ ಆಗಿರ್ತಾರೆ, ನೆನೆಸ್ಕೊಂಡು ನೆನೆಸೋ ದುಃಖ ಆಗುತ್ತೆ, ಸೆಪ್ಟೆಂಬರ್ವರೆಗೂ ದುಃಖ ಪಡೋದು ತಪ್ಪಿದ್ದಲ್ಲ ಅವರಿಗೆ. ಅಥವಾ ಯಾರೋ ಪ್ರೀತಿ ಪಾತ್ರ ಕಳ್ಕೊಂಡ್ಬಿಡ್ತಾರೆ, ಆ ಶೋಕ ನೆನೆಸ್ಕೊಂಡಾಗೆಲ್ಲ ಕಾಡ್ತಾ ಇರೋದು, ಅದು ಶೋಕ. ಇದನ್ನು ದುಃಖ ಅಂತ ಕರೀತಾರೆ. ದುಃಖ ಬರೀ ಫಿಸಿಕಲ್, ಮನಸ್ಸೇ ಮುಟ್ಟಬೇಕಾಗಿಲ್ಲ, ನೋವಿದೆ, ಸುಟ್ಟುಕೊಂಡ, ಭಾರಿ ಗಾಯ ಆಯಿತು, ನಿಧಾನವಾಗಿ ವಾಸಿ ಅಲ್ಲಿ ಬಿಟ್ಬಿಟ್ಟು ನೆನೆಸ್ಕೊಂಡು ಇದೆ, ಅದು ಅನಿಸ್ತಾನೆ ಅಷ್ಟೇ, ಮತ್ತೇನು ಅನಿಸೋದಿಲ್ಲ. ಶೋಕ ಹಾಗಲ್ಲ, ನೆನೆಸ್ಕೊಂಡು ಮತ್ತೆ ದುಃಖ ಶುರುವಾಗಿಬಿಡುತ್ತೆ. ಅದು ರಫ್ಲಿ ಎರಡು ಇಕ್ವಿವಲೆನ್ಸೇ, ಏನಿಲ್ಲ ಅಂತಲ್ಲ. ಅದು ಶೋಕ ಅನ್ನೋದು ಹೆಚ್ಚು ಮನಸ್ಸಿಗೆ ಕವಿತಕ್ಕಂಥದ್ದು, ಮತ್ತು ಪುನಃ ಪುನಃ ಬರೋದು, ನೆನೆಸ್ಕೊಂಡಾಗೆಲ್ಲ ಮತ್ತೆ ಬರೋದು, ನೆನೆಸ್ಕೊಂಡ್ರೆ ಮತ್ತೆ ಬರೋದಿಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತದಲ್ಲಿ ಎಷ್ಟು ಸಾರೋಗಿರೋ ಸುಮ್ಮನೆ ಅಂದ್ಬಿಡ್ತಾರೆ. ಇಲ್ಲಿ ವ್ಯತ್ಯಾಸ, ಸೂಕ್ಷ್ಮ ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಏನೋ ಪುತ್ರ ಶೋಕ ನಿರಂತರಂ ಅಂತ ಹೇಳ್ತಾರೆ, ಆತ ಕೆಲವು ಶೋಕಗಳು ಹೋಗೋದೇ ಇಲ್ಲ ಕೊನೆಯವರೆಗೆ, ಇರೋದು ಕೆಲವು ಶೋಕ ಹೋಗಿಬಿಡುತ್ತೆ. ಶೋಕ ಮೋಹ ವಿಷಾದಾರ್ಥಿ, ಶೋಕ ಮೋಹ ಮುಂದೆ ಹೇಳ್ತಾರೆ, ವಿಷಾದ ಆರ್ತಿ, ವಿಷಾದ ಪಡೋದು. ದುರ್ಯೋಧನ ವಿಷಾದ ಪಟ್ಟ, ಅಯ್ಯೋ ಇವರೆಲ್ಲ ಇದ್ದಾರಲ್ಲ ಇವತ್ತು ಹೇಗೆಲ್ಲ ಅದನ್ನು ಯೋಚನೆ ಮಾಡ. ಅರ್ಜುನನು ವಿಷಾದ ಪಟ್ಟ, ಸಾತ್ವಿಕ ಇದು ತಾಮಸ. ಆರ್ತಿ ನೋವು, ಚತುರ್ವಿಧ ಭಜಂತೆ ಮಾಂ ಜನಾಸು ಕೃತೆ ನೋಚ್ಯೋನ ಆರ್ತೋ ಜಿಜ್ಞಾಸು. ಆರ್ತನಾಗೋ ತಪ್ಪಲ್ಲ, ಅದರಲ್ಲೇ ಉಳ್ಕೊಂಡ್ರೆ ಆರ್ತಿ ಅವು. ಆರ್ತಿ ಅಂತ ಹೇಳಿದ್ರೆ ಆರತಿ ಬೇರೆ, ಮತ್ತೆ ಆರತಿ ಬೇರೆ, ಆರ್ತಿ ಬೇರೆ. ಆರ್ತಿ ಅಂದರೆ ನೋವು, ಯಾವಾಗಲೂ ನೋಯೋದು, ಸುಖಪಟ್ಟು ಗೊತ್ತೇ ಇಲ್ಲ ಅವರಿಗೆ. ಎಂಥ ಪ್ರಸಂಗ ಬಂದರೂ ಕೂಡ ಅವರಿಗೆ ಸಂತೋಷದ ಕಾನ್ಸೆಪ್ಟೇ ಇರಲ್ಲ, ಯಾವಾಗಲೂ ದುಃಖ ಪಡ್ತಿರ್ತಾರೆ. ಎಷ್ಟು ಕೊಟ್ಟರು ಕೂಡ ದುಃಖ ಪಡ್ತಿರ್ತಾರೆ. ಈಗೇನು ಇದೆ, ನಾಳೆ ಏನು ಆಚಾರ, ಆ ಥರ ಎಲ್ಲ ಇವತ್ತು ಏನೋ ಕೊಟ್ಟಿರ್ತಾರೆ, ಅದನ್ನು ಸಂತೋಷಪಡೋ ಸ್ವಭಾವ ಅಲ್ಲ ಅವರಿಗೆ. ಮತ್ತೆ ನಾಳೆ ಕೊಡ್ತಾರೋ ಇಲ್ಲೋ, ನಾಳೆಗೆ ಆಗುತ್ತೋ ಇಲ್ಲೋ, ಈ ಥರ ನಾಳೆಗೆ ಕೊಟ್ಟರೆ ಮತ್ತೆ ನಾಳೆಗೆ ಆಗುತ್ತೋ ಇಲ್ಲೋ, ಅವ್ರಿಗೆ ದುಃಖ ಕೊನೆಯೇ ಇಲ್ಲ. ಇವ್ರಿಗೆ ಆಗಲ್ಲ, ಇವತ್ತಿಗಂತ ಆಯ್ತಲ್ಲ ಬಿಡು, ಆ ಥರ ತೃಪ್ತಿ ಇವ್ರಿ, ನಾಳೆ ಒಬ್ಬ ದೇವರಿದ್ದಾರೆ, ಇವತ್ತಿಗೆ ಆಯ್ತಲ್ಲ. ಈ ಥರ ಯೋಚನೆ ಮಾಡೋದು ಕಲಿಬೇಕು. ಅವ್ರು ನೆಗೆಟಿವ್ ಥಿಂಕಿಂಗ್ ಇದ್ದರೆ ಅದಕ್ಕೆ ಅರ್ಥನೇ ಇತ್ತು. ಇದು ಸ್ವರೂಪನೇ ಹೇಗಿದೆ ಅಂತ ಹೇಳಿದ್ರಿಂದ ಕೆಲವು ಸ್ವಭಾವ ಹೇಗೆ ಬಂದರೆ ಹೇಳ್ತಾರೆ. ವಿಷ ಎಲ್ಲ ದೇವರು ನಿಶ್ಚಿಂತೆ, ಕೆಲವರು ನಿಶ್ಚಿಂತೆ ದೇವರು ಮಾಡಿಸ್ತಾರೆ, ಯೋಚನೆಯೇ ಇಲ್ಲ. ನಾನು ಮಾಡ್ತೇನೆ ಬರೀ ದುಃಖ ಪಡೋದೇ, ಬೇಕು ಪಡೋದು. ಆಶಾ, ಆಸೆ ಪಡೋದು. ಆಶಾ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಇನ್ನೊಬ್ಬರು ವಸ್ತುಗೆ ಆಸೆ ಪಡೋದು. ಬರೀ ಐಶ ಅಪೇಕ್ಷೆ ಪಟ್ಟ ತಪ್ಪ, ಇನ್ನೊಬ್ಬರು ಅದನ್ನು ಬೇಕು ಅಂತ ಇಷ್ಟಪಡೋದು. ಇನ್ನೊಂದು ಥರ ತಾಮಸರ ಆಸೆ ಅಂಬುದು ವಿಚಿತ್ರ. ದುರ್ಯೋಧನ ಹಾಗೆ ಮಾಡಿದ್ದವರು, ನನಗೆ ಪಾಂಡವರು ಸಂಸ್ಕೃತಿ. ಅದು ಧೃತರಾಷ್ಟ್ರ ಹೇಳ್ತಾರೆ, ನಿನಗೇನು ಕಡಿಮೆ ಆಗಿದೆ ಅಂತ ಕೇಳಿದರೆ ಅದು ಮುಖ್ಯ, ಅದು ಪಾಂಡವರು ನನಗೆ ಬೇಕಾ, ಇಂಥವ್ರಿಗೆ ಏನು ಮಾಡೋಕ್ಕಾಗುತ್ತೆ. ವಿಚಿತ್ರ ಆಸೆಗಳು, ನಾವು ಆಸೆನೇ ಪಡಬಾರ್ದು ಶಾಸ್ತ್ರ ಹೇಳಿದರೆ. ಇನ್ನೊಬ್ಬರು ವಸ್ತುಗೆ ಆಸೆ ಪಡೋದು, ನಾನು ಎಂದೂ ಸಿಗದೇ ಇದ್ದಿದ್ದಕ್ಕೆ ಆಸೆ ಪಡೋದು. ಆ ಮಾಡಿದ್ದಲ್ಲ ಭಸ್ಮಾಸುರ, ಯಾರು ತರಬೇಕು ಇಡ್ತಾನೋ ಸತ್ತು ಸತ್ತು ಹೋಗಬೇಕು. ಇನ್ನೊಬ್ಬನವನು ಜಂಘ, ಪಾರ್ವತಿಯಿಂದ ವರ ತೊಗೊಂಡು ಪಾರ್ವತಿ ಪತಿ ಆಗಬೇಕು ಅಂತ ಕೇಳೋದು. ಇವೆಲ್ಲ ದುರಾಸೆಗಳಿವೆಲ್ಲ, ಆಸೆ ಅಂದರೆ ದುರಾಸೆ ಅಂತ ಅರ್ಥ. ಭೀಹಿ, ವಿನಾಕಾರಣ ಭಯಪಡೋ, ತಪ್ಪು ಮಾಡಿರ್ತಾ ಸೊಳದು ತಪ್ಪು ಸ್ವರೂಪದೊಳಗೆ ತಪ್ಪಿರೋದ್ರಿಂದ ಅವ್ರ ಭಯ ಯಾರಿಗೆ ಬರುತ್ತೆ? ತಪ್ಪಾಡಿದ್ರೆ ಭಯ ಬರುತ್ತೆ. ಹಸಿರು ಯಾವಾಗಲೂ ಭಯ, ಯಾಕೆಂದರೆ ಒಳಗೆ ತಪ್ಪಿದೆ ಅವರು, ತಪ್ಪು ಸ್ವರೂಪದಲ್ಲೇ ತಪ್ಪಿರೋದು ಯಾವಾಗಲೂ ಭಯ. ಸಾತ್ವಿಕರದು ಅಭಯಂ ಸತ್ವ ಸಂಶುದ್ಧಿ ಅಲ್ಲಿ ಹೇಳ್ತಾರೆ, ಅಭಯ ನಿರ್ಭೀತ ವಾತಾವರಣ. ಯಾತಕ್ಕೆ ಸ್ವರೂಪದಲ್ಲಿ ಏನಿಲ್ಲ ಅವರಿಗೆ, ಸ್ವರೂಪದಲ್ಲಿ ದೋಷ ಇಲ್ಲ, ಅದರಿಂದಾಗೇ ಅವರಿಗೆ ಭಯ ಆಗೋ ಚಾನ್ಸಸ್ಸೇ ಬರೋದಿಲ್ಲ, ನಿಶ್ಚಿಂತೆಯಾಗಿರ್ತಾರೆ. ಆಶಾ ಭೀಹಿ ಅನುದ್ಯಮ, ಒಂಥರ ಸೋಮಾರಿಯಾಗಿ ಕೂತ್ಬಿಡೋದು. ಅಲ್ಲೇ ಹೇಳಿದ್ರು ಉದ್ಯಮ, ಇದು ಅನುದ್ಯಮ. ಅನುದ್ಯಮ ಅಂದರೆ ಇದು ಸ್ಪಿರಿಚುವಲ್ ವಿಚಾರದ ಪ್ರಯತ್ನ ಮಾಡದೇ ಇರೋದು. ತಾಮಸರು ಭಾರಿ ಪ್ರಯತ್ನ ಪಡ್ತಾರೆ ಆ ಲೆಕ್ಕದಲ್ಲಿ. ಉದ್ಯಮ ಅಂದರೆ ಪ್ರಯತ್ನ ಅಂತ ಅರ್ಥ ಸಾಮಾನ್ಯವಾಗಿ. ಆದರೆ ತಾಮಸರು ಪ್ರಯತ್ನ ಪಡೋದು, ಸಾತ್ವಿಕರೇ ಪಡೋದಿಲ್ಲ ಅಷ್ಟು ಪ್ರಯತ್ನ ಪಡ್ತಾರೆ. ಮತ್ತು ಅನುದ್ಯಮ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಒಳ್ಳೆ ಕೆಲಸದಲ್ಲಿ ಉದ್ಯಮ ಇಲ್ಲ ಅವರಿಗೆ, ಒಳ್ಳೆ ಕೆಲಸದಲ್ಲಿ ಉದ್ಯಮ ಇಲ್ಲ. ಭಾರಿ ಕೆಲಸ ಮಾಡಿದ್ರೆ ಓದೋದ್ರೆ ಅಲರ್ಜಿ, ಆ ಥರ ಇರ್ತಾರೆ. ಬೇಕಾದ ಬಾಕರ್ ಮಾಡ್ತೀವಿ ಅಂತಾರೆ, ಅದು ಮಾತ್ರ ಆಗೋಲ್ಲ ಅಂತ. ಆದರೆ ಶಾಸ್ತ್ರದಲ್ಲಿ ಅನುದ್ಯಮ ಅವರಿಗೆ, ಶಾಸ್ತ್ರ ಪ್ರವೇಶಕ್ಕೆ ಇಷ್ಟನೇ ಪಡೋದಿಲ್ಲ. ಇದು ತಾಮಸರ ಲಕ್ಷಣ. ಶಮೋದಮಃ ತಿತಿಕ್ಷಾ ಇಚ್ಛಾ ತಪಃ ಸತ್ಯಂ ದಯಾ ಸ್ಮೃತಿ ತುಷ್ಟಿ ತ್ಯಾಗ ಅಸ್ಪೃಹ ಶ್ರದ್ಧಾ ಪ್ರೀಹಿ ಕ್ಷಮಾ ನಿಸ್ತುತಿ ಧೃತಿ. ಇವೆಲ್ಲ ಸಾತ್ವಿಕರು. ಕಾಮ ಈಹ ಮದ ತೃಷ್ಣ ಸ್ತಂಭ ಆಸೀಹಿ ಭಿದ ಅಸುಖಂ ಮನೋತ್ಸಾಹ ಯಶಃ ಪ್ರೀತಿ ಧಾರ್ಷ್ಟ್ಯವೀರ್ಯ ಬಲೋದ್ಯಮಃ ರಾಜಸರಿ ಕ್ರೋಧ ಲೋಭ ಅನೃತಂ ಹಿಂಸಾ ಮಾಯಾ ದಂಭ ಅಕ್ಷಮ ಕಲಿ ಶೋಕಮೋಹ ವಿಷಾದಾರ್ತಿ ನಿದ್ರಾ ಆಶಾ ಭೀಹಿ ಅರುದ್ಯಮ. ಅಲ್ಲಿ ತಮೋಗಣ ವೃತ್ತಿರಾಹ ಕ್ರೋಧ ಇತಿ. ಮಾಯಾ ಅಂದರೆ ಕಪಟ. ಅವಿದ್ಯಮಾನ ಮಹಿಮಾ ಪ್ರಕಟನಂ ದಂಭಃ. ದಂಭ ಅಂದರೆ ಅವಿದ್ಯಮಾನ ಮಹಿಮಾ ಪ್ರಕಟನಂ. ಅಸ್ಥಾನೇ ಅಪಿ ಕ್ರೋಧೋ ಅಕ್ಷಮ. ಅಸ್ಥಾನೇ ಅಪಿ ಕ್ರೋಧೋ ಅಕ್ಷಮ ಅದನ್ನು ಹೇಳ್ತಾರೆ. ಅಸ್ಥಾನೇ ಅಪಿ ಕ್ರೋಧ ಅಂದರೆ ಇದು ವಿಶೇಷ ಅಂಶಗಳು ತುಂಬ ಹೇಳ್ತಾರೆ. ಹಿಂದೆ ಬಂದಿದೆ ಒಂದ್ಸಲ ಈ ಕ್ರೋಧ ಬಿಡೋದು ಅಂದ್ರೇನು, ಕ್ರೋಧ ಬಿಡೋದು ಕ್ಷಮೆ ಅಂದರೆ ಅಂತ ಕೇಳಿದರೆ ಅಯೋಗ್ಯರು ಅವರು ಕ್ಷಮಿಸಲೇಬಾರದು. ಆದರೆ ಅವರಲ್ಲಿ ಒಂದು ಕ್ಷಮೆ ತೋರಿಸ್ಬೇಕು. ಏನು ಕ್ಷಮೆ ಅದು? ಅವನು ತಪ್ಪು ಪೂರ್ತಿ ರುಜುವಾತಾಗೋವರೆಗೂ ಶಿಕ್ಷೆ ಕೊಡಕ್ಕೆ ಹೋಗಬಾರದು, ಆ ಥರ ಕ್ಷಮೆ. ವೇದವ್ಯಾಸದೇವರು ಏನು ಮಾಡಿದ್ರಂತೆ, ಭಗವಾನ್ ಕ್ಷಮಾಬ್ಧಿ ತಮ್ ತಕ್ಷಣಾತ್ಯೋ ನದಿದಕ್ಷತಿ ಸ್ಮ. ಭಗವಾನ್ ಸವ್ಯಾಸ ರೂಪೋ ಭಗವಾನ್ ಕ್ಷಮಾಬ್ಧಿ ಹೇಳ್ತಾರೆ. ವೇದವ್ಯಾಸರು ಕರುಣಾಬ್ಧಿ ಅಂತ ಕರೆ, ಕರುಣಾ ಸಮುದ್ರರು ಯಾರ ಮೇಲೆ, ಯಾರ ಮೇಲೆ ಮಾಡಿದ ಕರುಣೆನ? ಮಣಿವಂತನ ಮೇಲೆ. ಮಣಿವಂತ ದುಷ್ಪ್ರಚಾರ ಮಾಡಿದರೂ ಕೂಡ ಆಗಲೇ ಕೊಲ್ಲು ಹಾಕಲಿಲ್ಲ. ಯಾಕೆ? ಮುಂದೆ ಕೊಲ್ಲೋಣ ಅಂತ ಬಿಟ್ರು. ಇದು ಮುಖ್ಯ. ನ್ಯಾಯಾಧೀಶ ಸುಮ್ಮನೆ ಕೂತಿರ್ತಾನೆ, ವಾದ ಹುಚ್ಚು ಹುಚ್ಚು ಮಾತಾಡ್ತಾರೆ ಕೊಲೆ ಕಡಕ. ನಾನು ನಿರಪರಾಧಿ ಜೋರಾಗಿ ಹೇಳ್ಕೊತಾನೆ. ನೋಡಿ, ಫ್ರೀಯಾಗಿ ಕೂತು ಯೋಚನೆ ಮಾಡೋಕೆ ಹೋಗೋದಿಲ್ಲ. ಏನು ಹೇಳ್ತೀವಿ ಹೇಳಯ್ಯ, ನನಗೆ ಡೇಟ್ ನೆಕ್ಸ್ಟ್ ಡೇಟ್ ಬೇಕು ಅಂತ. ಅದನ್ನೂ ತಗೋ ಹೇಳ್ತಾರೆ, ಇಲ್ಲ ಇನ್ನೊಂದು ಮತ್ತೆ ಕೊಡೋದನ್ನು ಮತ್ತೆ ಹ್ಞೂ ಅಂತ ಹೇಳ್ತಾರೆ. ಏ ಕಾಮ್ ಆಗಿ ಏನು ಮಾತಾಡೋದೇ ಇಲ್ಲ. ಕೊನೆಗೆ ಏನು ಮಾಡ್ತಾನೆ, ಎಲ್ಲ ಮೂರೋಗುತ್ತೆ, ಡೆತ್ ಅಂತ ಕೊಟ್ಬಿಡ್ತಾನೆ. ಆಗಲೂ ಕೂಗೋದು ಗಿರಿಸೋದು ಮಾಡೋದಿಲ್ಲ. ಏನು ಮಾಡ್ತಾನೆ, ನೀಟಾಗಿ ಅನೌನ್ಸ್ ಮಾಡ್ಬಿಡ್ತಾನೆ. ಇದೆಂಥದ್ದಿದು ಅವನೇ ಅಂದರೆ ಫುಲ್ ಅವಕಾಶ ಕೊಡು ತಪ್ಪಿತಸ್ಥರಿಗೂ ಕೂಡ. ಅದಕ್ಕೆ ಕ್ಷಮ ಅಂತ ಕರೀತಾರೆ. ಇದು ಒಂದು. ಇನ್ನು ಯೋಗ್ಯರು ತಪ್ಪು ಮಾಡ್ತಾರೆ, ಆದರೆ ಅವರು ಆಗಲೇ ಕ್ಷಮಿಸ್ಬೇಕು ಅಂತಲ್ಲ, ಅವ್ರು ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೇಕು ಅಂತ. ನೆಕ್ಸ್ಟ್ ಅದು ಇನ್ನು ದೊಡ್ಡವರು ಇರ್ತಾರೆ ಅಂತ ತಿಳ್ಕೊಬೇಕು. ಯಾವುದೋ ಕಾರಣಕ್ಕೆ ತಪ್ಪು ತಿಳುವಳಿಕೆ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ತಪ್ಪು ತಿಳ್ಕೊ ಕೋಪ ಮಾಡ್ಕೊಡ್ತೀವಿ. ಇವ್ರಿಗೆ ಗೊತ್ತು ನಾನು ಹಾಗೆ ಮಾಡಿಲ್ಲ, ಇವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ. ಅವಾಗ ಏನು ಮಾಡಬೇಕಾಗ, ಸಹಿಸ್ಕೋಬೇಕಾ? ಸಹಿಸ್ಕೊಂಬಿಟ್ಟು ಏನು ಮಾಡಬೇಕು, ಮುಂದೊಂದು ಕಾಲದಿಂದ ಪ್ರೂವ್ ಮಾಡಬೇಕಲ್ಲ. ಆಗಲೇ ಏನು ಮಾಡೋಕ್ಕೆ ಹೋಗಬಾರ್ದು ಆಗಲೇ. ಅದು ದೊಡ್ಡವ್ರನ್ನ ಕ್ಷಮಿಸೋ ರೀತಿಯ, ದೊಡ್ಡವ್ರನ್ನ ಕ್ಷಮಿಸೋದು ಅಂದರೆ ಅಂದರೆ ತಪ್ಪು ತಿಳುವಳಿಕೆಯಿಂದಾಗೇನೋ ಯಾರಾದರೂ ಚಾಡಿ ಮಾತು ಕೇಳಿಕೊಂಡು ವಿಷ್ಣು ತೀರ್ಥರಿಗೆ ಏನಾಗಿ ಬಹಿಷ್ಕಾರ ಹಾಕಿದ್ರು. ಗೊತ್ತಾಯ್ತು, ವಿಜಯದಾಸರಿಗೆ ಬಹಿಷ್ಕಾರ ಹಾಕಿದ್ರು. ಮಠಾಧೀಶರುಗಳು ವಿಜಯದಾಸರು ಬಹಿಷ್ಕಾರ, ವಿಷ್ಣು ತೀರ್ಥರಿಗೂ ಬಹಿಷ್ಕಾರ. ಭಾಗವತ ಸಾರೋದ್ಧಾರ ಬರೆದವರು, ಗೊತ್ತಾಯ್ತಾ? ಯಾರೋ ಏನೋ ಹೇಳಿಬಿಟ್ರೆ ರೆಡಿ ಅಂತೇಳಿ. ವಿಷ್ಣು ತೀರ್ಥರು ಒಳ್ಳೆ ಪಾಪ್ಯುಲಾರಿಟಿ ಇತ್ತು, ತುಂಬ ಸಜ್ಜನರು ಪಾಠ ಪ್ರವಚನ ಮಾಡಿಬಿಟ್ಟಿದ್ರು. ಆದ್ದರಿಂದ ಶಿಷ್ಯರು ಭಾರಿ ಇದ್ದರು. ಯಾರೋ ಏನು ಮಾಡಿಬಿಟ್ರು, ಸ್ವಾಮಿ ಬಿಡಿ ಸನ್ಯಾಸಿಗಳು ತಮ್ಮನ್ನು ಮಠದಲ್ಲಿ ಕರ್ಕೋತಾರೆ, ಸುಳ್ಳೆ ಇವರೇ ಕರ್ಕೊಂಡೇವೆ, ಇವರೇ ತೀರ್ಮಾನ ಮಾಡ್ರಿ ಯಾರೋನು ಹೇಳಿದರು. ಅದಕ್ಕೇನು ಮಾಡಿದ್ರು, ಬಹಿಷ್ಕಾರ ಪತ್ರ ಅವರಿಗೆ, ಬಲಾತ್ಕಾರ ಸ್ವಾಮಿಗಳ ಮೇಲೆ ಒಂದು ಸೈನ್ ಮಾಡಿದ್ರೆ ಅಷ್ಟೇ, ಆ ಥರ ಇವರು ಮಾಡೋದು ಸೈನ್ ಮಾಡಿ ಅಂತ ಇಟ್ಬಿಡು. ಆ ಥರ ಆಯಿತು. ಆಮೇಲೆ ಏನಾಯಿತು, ನಿರಪರಾಧ ಗೊತ್ತಾದ್ಮೇಲೆ ಭಾರಿ ಸನ್ಮಾನ ಮಾಡಿದರು. ಆ ಕಾಲಕ್ಕೆ ಅವ್ರು ಏನು ಮಾಡಲಿಲ್ಲ, ಯಾರೋ ಬಂದು ಕೇಳ್ಕೊಂಡು ಮಾಡಿ ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಗುಟ್ಟಾಗಿ ಸುಮ್ಮನೆ ಇದ್ದುಬಿಟ್ಟು, ಒಂದು ಕಾಲ ಬರುತ್ತೆ ಒಂದು ಸರಿ ಹೋಗುತ್ತೆ ಅಂತ. ವಿಜಯರಾಯರು ಹಾಗೆ ಮಾಡಿದರು. ಅವ್ರು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನ ಅದನ್ನು ತಪ್ಪಾಗಿ ಹೇಳಿದರು. ಅವ್ರು ಸುಮ್ಮನೆ ಬಹಿಷ್ಕಾರ ಅಂತ ಏನು ಮಾಡಿದ್ರಂತೆ, ಒಳಗೆ ಹೋಗಲೇ ಇಲ್ಲ. ಒಳಗೆ ಕರೆದ್ರು ಕೂಡ ಇಲ್ಲ ಸರ್, ಬಹಿಷ್ಕಾರ ಇದೆ, ಬರೋದಿಲ್ಲ ಅಂತೇಳಿ. ಸ್ವಾಮಿಗಳು ಕರೆದ್ರೂ ಹೋಗಲಿಲ್ಲ. ಆಗ ಅವರಿಲ್ಲ, ತೆಕ್ಕೊಂಡಿದ್ದೀವಿ ಬನ್ನಿ ಅಂತ. ಇದೆಲ್ಲ ಒಬ್ಬೇ ಮಾಡೋದು. ಇದೊಂದು ರೀತಿ ಕ್ಷಮ. ಆ ದೃಷ್ಟಿಯಲ್ಲಿ ಮೂರು ವಿಧಿಯಾದ ಕ್ಷಮ. ಅಯೋಗ್ಯರಿಗೆ ಅವ್ರ ಪಾಪ ಕರ್ಮ ಮುಗಿಯುವವರೆಗೂ ಕ್ಷಮಿಸು. ಯೋಗ್ಯರಿಗೆ ತಪ್ಪು ಮಾಡಿದರೆ ಪಶ್ಚಾತ್ತಾಪಟ್ಟಾಗಿ ಕ್ಷಮಿಸು. ದೊಡ್ಡವರಾದಾಗ ಏನು ಮಾಡಬೇಕು, ಅದು ಸಮಯ ಬರೋವರೆಗೂ ಕಾಲು ಬಿಟ್ಟು ರುಜುವಾತು ಮಾಡಿಕೊಡ್ಬೇಕು. ಹೊರತು ಮಾತಿ ಮಾತು ಅವೆಲ್ಲ ಅರ್ಥ ಇಲ್ಲ. ಅದರಿಂದ ಏನಾಗುತ್ತೆ, ದೊಡ್ಡ ದ್ರೋಹ. ಇನ್ನೂ ನಿಜವಾದ ಪಾಪ ಬರೋದಾಗ, ಮೊದಲು ಪಾಪ ಎಲ್ಲೋ ಹೋಗಿಬಿಡುತ್ತೆ, ನಿಜವಾದ ಪಾಪ ಎಲ್ಲಿ ಬರುತ್ತೆ, ಆಗ ಶುರುವಾಗುತ್ತೆ. ಆ ಕೆಲಸ ಮಾಡಬಾರ್ದು. ವೀರನುದ್ಯಮ ಅಸ್ಥಾನೇಪಿ ಕ್ರೋಧ. ಅದೇ ಅಸ್ಥಾನದಲ್ಲಿ ಕ್ರೋಧ, ಸರಿಯಾದ ಸ್ಥಳದಲ್ಲಿ ಕ್ರೋಧ ಬಂದರೆ ಭೀಮಸೇನ ದುರ್ಯೋಧನ ಮೇಲೆ ಕೋಪ ಬಂತು. ಸರಿಯಾದದ್ದು ಅದನ್ನು ಬರಲೇಬೇಕಾದ್ದು ಕ್ರೋಧ. ಕಲಿಹಿ ಕಲಹ ಮೋಹ ಅಜ್ಞಾನಂ ಆಶಾ ಉತ್ಕಂಠ ಏವಂ ವಿಧ ತಾಮಸಾಧಿಕಾರಿ. ಇವನು ತಾಮಸಾಧಿಕಾರಿ, ಇವನು ಇವನು ಶಾಸ್ತ್ರಾರ್ಥ ತಿಳಿಯೋದೇ ಇಲ್ಲ ಅಂತ. ಸತ್ವಶ್ಚ ರಜಸಶ್ಚೈವ ತಮಸಶ್ಚಾನುಪೂರ್ವಶಃ ವೃತ್ತಯೋ ವರ್ಣಿತ ಪ್ರಾಯಃ ಸನ್ನಿಪಾ ತಮಸೋ ಶೃಣು. ಇಷ್ಟು ಹೇಗೆ ಹೇಳಿಬಿಟ್ರು, ಸುಮ್ಮನೆ ಲಿಸ್ಟ್ ಕೊಟ್ಟುಬಿಟ್ಟು ಇದನ್ನು ರೆಸ್ಪೆಕ್ಟಿವ್ಲಿ ಹೇಳಿದ್ವಿ ಅಂತ ಕೊನೆ ನೋಟ್ ಕೊಟ್ಟರು. ಇದು ಸುಮ್ಮನೆ ಒಟ್ಟಿಗೆ ಸೇರಿಸ್ಬಿಟ್ಟು ಏನಾಗುತ್ತೆ, ಇದು ಎಲ್ಲ ಮೂರು ವಿದ್ಯುತ್ವಾದ ಮೇಲೆ ಒಟ್ಟಿಗೆ ಸೇರಿಸಿಬಿಟ್ಟಾಗ ಮನೆ ಹಿಡಿತಾರೆ. ಈ ರೀತಿ ಬೇರೆ ಬೇರೆ ಮಾಡಿದ್ದೇವೆ. ತಮಸಶ್ಚ ಅನುಪೂರ್ವ, ಅನುಪೂರ್ವ ಅಂದರೆ ಕ್ರಮ, ಕ್ರಮವಾಗಿ ಹಿಡಿದಾಯ್ತು. ಈಗ ವೃತ್ತಯೋ ವರ್ಣಿತ ಪ್ರಾಯ, ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಾರಣ ಇಲ್ಲ. ಸೆಲ್ಫ್ ಎಕ್ಸ್ಪ್ಲೇಟರಿ ಟರ್ಮ್ಸ್ ಅಂತರ್ಥ. ಸನ್ನಿಪಾತ ಮಥೋ ಶೃಣು, ಸನ್ನಿಪಾತರ ಮಿಕ್ಸ್ಚರ್. ಕಾಂಗ್ರಿಗೇಟ್ ಆದಾಗ ಏನಾಗುತ್ತೆ ಈಗ ಹೇಳಿದೆ ಕೇಳು ಅಂತ ಹೇಳಿದ್ರೆ, ಸನ್ನಿಪಾತಂ ಗುಣಾನ ಮಿಶ್ರತಾಂ ಪುರುಷನಿಷ್ಠತೆಯ ಸನ್ನಿಪಾತ ಇದೆ. ದೇಹೇ ಕಲತ್ರಾದೋ ವಾ ಯೋ ಅಹಂಕಾರ ಮಮಕಾರಶ್ಚ ಸತ್ವಾದಿ ಗುಣಾನ ಮಿಶ್ರತಾ ಲಕ್ಷಣ ಮಾತ್ರಾಃ ಶಬ್ದಾದಯ ಸನ್ನಿಪಾತೇ ಸತಿ. ದೇಹೇ ಕಲತ್ರಾದೋ ಯೋ ಅಹಂಕಾರ, ಅದನ್ನು ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಐದು ಆರು ಎರಡು ಸೇರಿ ಸನ್ನಿಪಾತಸ್ತು ಅಹಂ ಇತಿ ಮಮ ಇತಿ ಉದ್ಧವ ಯಾಮತಿ ವ್ಯವಹಾರ ಸನ್ನಿಪಾತೆ ಮನೋಮಾತ್ರೇಂದ್ರಿಯಾಸುಭಿ. ಸನ್ನಿಪಾತಸ್ತು ಅಹಮಿತಿ. ಅದಕ್ಕೆ ಅರ್ಥ ಹೇಳ್ತಾರೆ, ಸನ್ನಿಪಾತ ಅಹಮಿ ಅಂದರೆ ಅಂದ್ರೇನು, ದೇಹೇ ಕಲತ್ರಾದೋ ಯೋ ಅಹಂಕಾರ ಮಮಕಾರಸ್ಥ ಸತ್ವಾದಿ ಗುಣಾನ ಮಿಶ್ರತಾ ಲಕ್ಷಣ. ಯಾವಾಗ ಅಹಂಕಾರ ಮಹಮಕಾರ ಬರುತ್ತೋ ಆಗಲೇ ಮಿಶ್ರ ಶುರುವಾಗಿದೆ ಅಂತ ಅರ್ಥ. ಅದು ಯಾವ್ಯಾವುದು ಅಂತ ಕೇಳಿದರೆ, ಮೊದಲನೇದಾಗಿ ಮನಃ ಮಾತ್ರ ಇಂದ್ರಿಯ ಅಸುಖಿ, ಮನಸ್ಸು ಮಾತ್ರ ತನ್ಮಾತ್ರಗಳು, ಇಂದ್ರಿಯ ಇಂದ್ರಿಯಗಳು, ಹಸು ಪ್ರಾಣಗಳು, ಇಷ್ಟರಿಂದ ಕಣ್ಣುಬೇರೆ ಎಲ್ಲದರಲ್ಲೂ ಏನು ಕಾಣುತ್ತೆ ಅಂತ ಮಿಕ್ಸ್ ಆಗಿಬಿಟ್ಟಾಗ ಎಲ್ಲ ಕಡೆ ವಿಕಾರ ಕಾಣುತ್ತೆ. ಇದು ಮಿಕ್ಸ್ಚರ್ ರಾತ್ರ ಗುಣ ಇರುವಂಥದ್ದು. ಇನ್ನು ಮಿಗ ಕಂಟಿನ್ಯೂ ಮಾಡ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ಯದಾಸೌ ಪರಿಧಿಷ್ಠಿತಃ ಗುಣಾನಾಂ ಸನ್ನಿಕರ್ಷೋಯಂ ಶ್ರದ್ಧಾರತಿಧನಾವಹಃ. ಧರ್ಮೇಚ ಅರ್ಥೇಚ ಕಾಮೇಚ ಯದಾಸೌ ಪರಿನಿಷ್ಠಿತಃ ಗುಣಾನಾಂ ಸನ್ನಿಕರ್ಷಃ ಅಯಂ ಶ್ರದ್ಧಾರತಿಧನಾವಹಃ. ನೋಡಿ, ಮೋಕ್ಷ ಬಿಟ್ಟುಬಿಟ್ಟ, ಬರೀ ಧರ್ಮ ಅರ್ಥ ಕಾಮ ಮೂರರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಗುಣಗಳು ಮಿಕ್ಸ್ ಆಗಿದೆ ಅಂತ ಅರ್ಥ. ಶುದ್ಧಗಳು ಸತ್ವಗುಣ ಇದ್ದಾಗ ಏನಾಗುತ್ತೆ, ಬರೀ ಮೋಕ್ಷ ಬೇಕು ಅನಿಸುತ್ತೆ. ಈಗ ಮಿಕ್ಸ್ ಆದ ತಕ್ಷಣ ಧರ್ಮ ಅರ್ಥ ಈ ಥರ ಶುರು ಮಾಡಿಬಿಟ್ಟ. ಧರ್ಮೇಚ ಅರ್ಥೇಚ ಕಾಮೇಚ ಯದಾಸೌ ಪರಿನಿಷ್ಠಿತಃ ಗುಣಾನಾಂ ಸನ್ನಿಕರ್ಷೋಯಂ ಶ್ರದ್ಧಾರತಿ ಧನಾವಹಃ. ಶ್ರದ್ಧಾವಹ ರತಿವಹ ಧನಾವಹ, ಈ ಮೂರು, ಧರ್ಮದಿಂದ ಶ್ರದ್ಧೆ, ಹಣದ ಕಾಸುಗಳಿಂದ ರತಿ, ಅಮ್ಮ ಕಾಮದಿಂದಾಗಿ ಧನ ಸಂಪತ್ತು, ಈ ಮೂರಕ್ಕೂ ಕಾರಣ ಆಗ್ತಕ್ಕಂಥದ್ದು ಈ ಗುಣಗಳ ಮಿಶ್ರಣದ ಒಂದು ರೀತಿ. ಕೊನೋ ಮಾತ್ರ ಇಂದ್ರಿಯಾಸುಭಿರ್ ವ್ಯವಹಾರೋ ಅಭಿಜ್ಞಾನಾದಿ ರಕ್ಷಣೋ ಭವತಿ ಇತ್ಯುಕ್ತ ವಿರುಳೋತಿ ಧರ್ಮೇ ಚೈ. ಯದಾಸೋ ಪುರುಷೋ ಧರ್ಮಾದೋ ಪರಿನಿಷ್ಠಿತೋ ಭವತಿ ತದಾ ತಸ್ಯಾಯಂ ಗುಣಾನಾಂ ಸನ್ನಿಕರ್ಷ ಶ್ರದ್ಧಾಧಿಕರೋ ಭವತಿ. ಯದಾ ಧರ್ಮೇ ನಿಷ್ಠಾ ತದಾ ಶ್ರದ್ಧಾ, ಯದಾ ಅರ್ಥೇ ನಿಷ್ಠಾ ತದಾ ಧನಕಾರಿ, ಯದಾ ಕಾಮೇ ನಿಷ್ಠಾ ತದಾ ರತಿಂ ಕರೋತಿ ಇತ್ಯರ್ಥ. ಧರ್ಮದಲ್ಲಿ ಇದ್ದಾಗ ಶ್ರದ್ಧೆ, ಅರ್ಥದಲ್ಲಿದ್ದಾಗ ಧನ ಸಂಪಾದನೆ, ಕಾಮದಲ್ಲಿದ್ದಾಗ ರತ್ಯಾದಿಗಳು. ಈ ರೀತಿಯಲ್ಲಿ ಆ ಗುಣಗಳು ತಮ್ಮ ಸ್ವಭಾವವನ್ನು ಪ್ರಕಟಪಡಿಸುತ್ತವೆ ಅಂತ ಅರ್ಥ. ಧರ್ಮೇಚ ಅರ್ಥೇಚ ಕಾಮೇಚ ಯದಾಸೌ ಪರಿನಿಷ್ಠಿತಃ ಗುಣಾನಾಂ ಸನ್ನಿಕರ್ಷೋಯಂ ಶ್ರದ್ಧಾರತಿ ಧನಾವಹಃ. ಪ್ರವೃತ್ತಿ ಲಕ್ಷಣಾಂ ನಿಷ್ಠಾಂ ಪುರುಷೋ ಯರಿಹಿ ಗೃಹಾಶ್ರವೇ ಸ್ವಧರ್ಮೇ ಚಾನುತಿಷ್ಠೇತ ಗುಣಾನಾಂ ಸಮಿತಿರಿಹಿ ಸಾ. ಪ್ರವೃತ್ತಿ ಲಕ್ಷಣಾಂ ನಿಷ್ಠಾಂ ಪುರುಷ ಯರ್ಹಿ ಗೃಹಾಶ್ರಮೇ ಸ್ವಧರ್ಮೇ ಚ ಅನುತಿಷ್ಠೇತ ಗುಣಾನಾಂ ಸಮಿತಿರ್ಹಿ ಸಾ. ಒಬ್ಬ ಗೃಹಸ್ಥ ಗೃಹಾಶ್ರಮೇ, ಗೃಹಸ್ಥಾಶ್ರಮದಲ್ಲಿ ಪುರುಷ ಪುರುಷನೋ ಪ್ರವೃತ್ತಿ ಲಕ್ಷಣಾಂ ನಿಷ್ಠಾಂ, ಗೃಹಸ್ಥನಾದ ಅಂತ ತಿಳ್ಕೊಬೋಣ. ಅವನಿಗೇನಾಗಿದೆ ಈಗ, ಗುಣಾನಾಂ ಸಮಿತಿ, ಎಲ್ಲ ಗುಣಗಳು ಸೇರ್ಕೊಂಡ್ಬಿಟ್ಟಿದೆ. ಸ್ವಧರ್ಮೇ ಚ ಅನುತಿಷ್ಠೇತ, ಅದರಲ್ಲಿ ಕಾಮ ಇದೆ, ಹಣಕಾಸು ಇದೆ, ಅರ್ಥ ಇದೆ, ಧರ್ಮ ಕಾರ್ಯ ಮಾಡ್ತಾನೆ, ಧರ್ಮದ ಗೃಹಸ್ಥಾಶ್ರಮದಲ್ಲಿ ಮೂರು ಇದೆ. ಯತ್ಯಾಶ್ರಮದಲ್ಲಿ ಬರೀ ಶುದ್ಧಾಶ್ರಮ, ಅದರಲ್ಲಿ ಏನಿರಬೇಕು ಬರೀ ಸತ್ವಗುಣ ಪ್ರಧಾನ, ಸತ್ವಗುಣ ಪ್ರಧಾನವಾದ್ದರಿಂದ ಯತ್ಯಾಶ್ರಮದಲ್ಲಿ ಏನಿರೋದಿಲ್ಲ, ಕೇವಲ ಸತ್ವಗುಣ ಪ್ರಧಾನವಾದ್ದರಿಂದ ಈ ಮೂರಕ್ಕೆ ಅವಕಾಶ ಇದೆ. ಗೃಹಸ್ಥರಿಗಿರೋ ಧರ್ಮಗಳವರಿಗಿಲ್ಲ, ಎಷ್ಟೋ ಬದಲಾಗಿಬಿಡುತ್ತೆ. ಇವನಿಗಿರೋದ್ರಿಂದ ಏನು ಮಾಡ್ತಾನೆ, ಧರ್ಮ ಅರ್ಥ ಕಾಮ ಮೂರು ಉಂಟು ಗೃಹಸ್ಥನಿಗೆ. ಕಾರಣ ಏನು ಅಂತ ಕೇಳಿದರೆ, ಗುಣಗಳ ಮಿಶ್ರಣ ಇದೆ. ಆ ದೃಷ್ಟಿ ಯತ್ಯಾಶ್ರಮ ಯಾತಕ್ಕೆ ಶ್ರೇಷ್ಠ ಅಂದರೆ ದಾಟಿ ಬಂದು ಹೆಚ್ಚು ಸತ್ವಗುಣ ಇರೋದರಿಂದ ಹೆಚ್ಚು ಮಹತ್ವ ಜಾಸ್ತಿ ಅಂತ. ಅದಿಲ್ಲದೆ ಹೋದರೆ ಅದಕ್ಕೆ ಅದೇನು ಹೇಳ್ತಾರೆ, ಅದನ್ನು ಯತ್ಯಾಶ್ರಮ ಒಂದು ಇದು ಮಾಕರಿ ಇದ್ದಾಗೆ ಪ್ರಯೋಜನ ಇಲ್ಲ. ಪುರುಷಂ ಅದರ ಇದಕ್ಕೆ ಗೃಹಾಶ್ರಮೇ ಪುಮಾನ್ ಪ್ರವೃತ್ತಿ ಲಕ್ಷಣಾಂ ನಿಷ್ಠಾಂ ಭಜಮಾನಃ ಸ್ವಧರ್ಮೇ ಚ ಅನುತಿಷ್ಠೇತ ತತ್ರ ಸಾ ಗುಣಾನಾಂ ಸಮಿತಿ ಮಿಶ್ರೀಭಾವ ಇತಿ ದ್ರಷ್ಟವ್ಯ. ಗೃಹಸ್ಥಾಶ್ರಮನೇ ಗುಣಗಳ ಮಿಶ್ರಣಕ್ಕೆ ಒಂದು ದೃಷ್ಟಾಂತ. ಅದು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ದಾರಿ ತಪ್ಪಿದರೆ ಆ ಗುಣಗಳಲ್ಲಿ ತಮೋಗುಣ ಜಾಸ್ತಿ ಆಗಿದೆ ಅಂತ ಅರ್ಥ. ಪುರುಷಂ ಸತ್ವ ಸಂಯುಕ್ತಂ ಅನುಮಾಯಾಚ್ಛಯವಾದಿಭಿ ಕಾಮಾದಿಭಿ ರಜೋಯುಕ್ತಂ ರೋಧಾಚ್ಯೈ ತಪಸಾವೃತಂ. ಅದು ಹೇಗೆ ಗುರುತಿಸಬೇಕು, ಪುರುಷರಲ್ಲಿ ಯಾವ ಗುಣ ಜಾಸ್ತಿ ಇದೆ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ, ಪುರುಷಂ ಸತ್ವ ಸಂಯುಕ್ತಂ ಅನುಮಾಯಾತ್ ಕ್ಷಮಾದಿಭಿ. ಅನುಮಾಯಾತ್ ಅಂದರೆ ಅನುಮಾನದಿಂದ ತಿಳಿಬೇಕು, ಅನುಮಾನ ಅಂದರೆ ಯುಕ್ತಿ, ಯುಕ್ತಿಯಿಂದ ತಿಳಿಬೇಕು. ಏನು ನೋಡಿ, ಶಮಾದಿಭಿ ಸತ್ವ ಸಂಯುಕ್ತಂ ಪುರುಷಂ ಅಭಿ ಅನುಮಾಯ. ಶಮಾದಿ ಗುಣಗಳು ಕಂಡಾಗ ಓಹೋ ಸತ್ವಗುಣ ಜಾಸ್ತಿ ಆಗಿದೆ ಅಂತ ಅರ್ಥ ಮಾಡ್ಕೊಂಡು. ಕಾಮಾದಿಭಿ ರಜೋಯುಕ್ತಂ, ಈ ಕಾಮಾದಿಗಳು ಬಂದಾಗ ಓ ರಜೋಗುಣ ದಾಮಯತ ಇದೆ ಅಂತ ತಿಳ್ಕೋಬೇಕು. ಕ್ರೋಧಾದ್ಯಯಿ ತಮಸಾಮೃತಂ, ಕ್ರೋಧಾದಿಗಳು ಬಂದಾಗ ತಮೋಗುಣ ಜಾಸ್ತಿ ಆಗಿದೆ ಅಂತ ತಿಳ್ಕೋಬೇಕು. ಈ ಮೂರನ್ನು ಯಾವಾಗ ತಿಳ್ಕೋಬೇಕು ಅಂತ ಅರ್ಥ ಹೇಳಿದ್ದಾರೆ. ಪುರುಷಂ ಸತ್ವ ಸಂಯುಕ್ತಂ ಅನುಮಾ, ಯಾಕಂದರೆ ಪುರುಷನ ಮನಸ್ಸು ನಮಗೆ ಗೊತ್ತಾಗೋದಿಲ್ಲ, ಸ್ವರೂಪ ಅಂತೂ ಗೊತ್ತೇ ಆಗೋದಿಲ್ಲ, ಮನಸ್ಸಂತೂ ಗೊತ್ತಾಗೋದಿಲ್ಲ, ಬಟ್ ಅವನ ಫಿಸಿಕಲ್ ಎಕ್ಸ್ಪ್ರೆಷನ್ ಇದೆಯಾ ಅದು ಗೊತ್ತಾಗುತ್ತೆ. ಶವದಮಾದಿಗಳೆಲ್ಲ ಸತ್ವಗುಣಕ್ಕೆ ಎಕ್ಸ್ಪ್ರೆಷನ್ ಬಂದಿರೋದು ಲಕ್ಷಣ. ಅದೇ ರೀತಿ ಕಾಮಾದಿಗಳು ರಜೋಗುಣಕ್ಕೆ, ಕ್ರೋಧಾದಿಗಳು ತಮೋಗುಣಕ್ಕೆ. ಯದಾ ಭಜತ್ ವ್ಯವಹಾರಸ್ಯ ಸನ್ನಿಪಾತ ಮೂಲತ್ವೇ ಅಯಂ ಸಾತ್ವಿಕ ಇತ್ಯಾದಿ ಕಥಂ ಘಟತೆ ಇದೆ ತತ್ರ ಪುರುಷವಿ. ಶಮಾದಿಭಿರ್ಲಿಂಗೈ ಪುರುಷಂ ಸತ್ವಗುಣಯುಕ್ತಮನುಮಾಯಾತ್ ಅನುಮಾನೇನ ಜಾನಾತು ಕಾಮಾದಿಭಿರ್ಮಿ ಏವೋ. ಈ ರೀತಿ ಮೂರು ಗುಣಗಳು ತಿಳ್ಕೊಳ್ಳೋದು ಅಂತೇನು ಹೇಳ್ತಾರೆ. ಭಗವದ್ಗೀತೆ ಬೇರೆ ರೀತಿ ಹೇಳ್ತಾರೆ, ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸ ರಜಕರ್ಮಣಿ ಭಾರತ. ಈ ರೀತಿ ಹೇಳಿದ್ರಿಂದ ಯಾವಾಗ ಜ್ಞಾನಕಾರದಲ್ಲಿ ತೊಡಗ್ತಾನೋ ಸತ್ವಗುಣ ಜಾಸ್ತಿ ಆಗಿದೆ ಅಂತ ಅರ್ಥ, ಯಾವಾಗ ಕರ್ಮದಲ್ಲಿ ತೊಡಗ್ತಾ ರಜೋಗುಣ ಜಾಸ್ತಿ ಆಗಿದೆ ಅಂತ ಅರ್ಥ, ನಿದ್ರಾ ಆಲಸ್ಯ ಪ್ರಮಾದಗಳು ಬಂದಾಗ ಏನು ಮಾಡ್ತಾರೆ ತಮೋಗುಣ ಜಾಸ್ತಿ ಆಗಿದೆ ಅಂತ. ಈ ರೀತಿ ತಿಳ್ಕೊಳ್ಬೇಕು. ಯಾವ ತಾತ್ಪರ್ಯ ಎರಡು ಒಂದೇ, ತಿಳ್ಕೊಳ್ಳೋ ರೀತಿಯಲ್ಲಿ ವ್ಯತ್ಯಾಸ ಹೇಳ್ತಾರೆ. ಶಮಾದಿಭಿರ್ ಲಿಂಗೈ ಪುರುಷಂ ಸತ್ವಗುಣಯುಕ್ತ ಮನುಮಾಯಾತ್ ಅನುಮಾನೇನ ಜಾನಾತು ಕಾಮಾದಿಭಿರಪಿ ಏವಂ. ಕಾಮಾದಿಗಳು ಹಾಗೇನೆ. ಯದಾ ಆಶಿಷ ಆಶಾಸ್ಯ ಮಾಂ ಯಜೇತ ಸ್ವಕರ್ಮಭಿಃ ತಂ ರಜ ಪ್ರಕೃತಿಂ ವಿದ್ಯಾತ್ ಹಿಂಸಾಮಾಶಾಸ್ಯ ತಾಮಸಂ. ಯದಾ ಆಶಿಷ ಆಶಾಸ್ಯ ಮಾಂ ಯಜೇತ ಸ್ವಕರ್ಮಭಿಃ ತಂ ರಜ ಪ್ರಕೃತಿಂ ವಿದ್ಯಾತ್ ಹಿಂಸಾಂ ಆಶಾಸ್ಯ ತಾಮಸಂ. ಯದಾ ಆಶಿಷ ಆಶಾಸ್ಯ, ಏನು ಮನುಷ್ಯನ ಬರಕೆ ಇಟ್ಕೊಂಡು ಕಾಮನೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಏನು ಮಾಡ್ದ, ಸ್ವಕರ್ಮಭಿ ಮಾಂ ಯಜೇತ, ಅವನ ಕರ್ಮಗಳನ್ನು ಯಜೆ ಯಜ್ಞವನ್ನು ಮಾಡ್ತಾನೆ, ನಿಶ್ಚಿತ ರೀತಿಯಲ್ಲಿ ವಿವಿಧ ರೀತಿಯಲ್ಲೇ ಮಾಡ್ತಾನೆ. ಅಲ್ಲಿ ಫಲಾಪೇಕ್ಷೆ ಇದೆ ಅವನು, ಯಜ್ಞ ಒಳ್ಳೆಯದು ಮಾಡೋ ರೀತಿಯೇ ಒಳ್ಳೆಯದು, ಫಲಾಪೇಕ್ಷೆ ಇದೆ, ಅದು ರಾಜಸ ಕರ್ಮ. ಅರ್ಥ ಆಯ್ತಾ? ಪವಾನವನೇ ಮಾಡ್ತಾನೆ, ಯಾತಕ್ಕೆ ಬಾಯ್ಬಿಟ್ಟು ಹೇಳ್ತಾನೆ ಯಾವುದೋ ಒಂದು ಫಲ ಹೇಳಿಬಿಡ್ತಾನೆ, ಅವಾಗ ಏನು ಹೇಳಬೇಕು ಅದನ್ನ, ಅದು ರಾಜಸ ಕರ್ಮ. ಪವಮಾನ ಸಾತ್ವಿಕ, ಪವಾನ ಹೋಮ ಸಾತ್ವಿಕ, ಅದು ಮಾಡೋ ಉದ್ದೇಶದಿಂದ ಏನಾಯ್ತು ಅದು ರಾಜಸ ಆಗಿದೆ. ಇನ್ನೊಬ್ಬನೇ ಏನು ಮಾಡ್ದ, ಸುಮ್ಮನೆ ಪರಿಪ್ರೀತಿಗೋಸ್ಕರ ಮಾಡ್ದ ಸಾತ್ವಿಕ, ಅದೇ ಪವಮಾನ ಹೋಮನೇ ಸಾತ್ವಿಕ ಆಗಿದೆ. ಇನ್ನೊಬ್ಬನೇ ಏನು ಮಾಡ್ದ, ಇನ್ನೊಬ್ಬನ ಮಾಡ್ದೆ ನಾನು ಅದಕ್ಕಾಗಿ ಮಾಡಿದೆ, ನಾನೇನು ಕಡಿಮೆ ಅಂತ ತೋರಿಸ್ಬಿಡ್ತೇನೆ ನೋಡ್ತೇನೆ. ಪವಮಾನ ಅಂತೇಳಿ ಆಚಾರ ಬೇರೆ ಅಲ್ಲ, ವಿರೋಧಿ, ವಾಯುದೇವರ ಶಾಸ್ತ್ರಕ್ಕೆ ವಿರೋಧಿ, ಅವನು ಪವಮಾನ ಮಾಡ್ತಾನೆ, ಏನು ಮಾಡಬೇಕು ಅದಕ್ಕೆ, ತಾಮಸ, ಏನು ಉಪಯೋಗನೇ ಇಲ್ಲ. ಈ ರೀತಿ ಯೋಚನೆ ಮಾಡಿದರೆ ಯದಾ ಆಶಿಷ ಆಶಾಸ್ಯ ಮಾಮ್ಯಜೇತ ಸ್ವಕರ್ಮಭಿ ತಮ್ರಜ ಪ್ರಕೃತಿ ವಿದ್ಯಾ ಹಿಂಸಾ ಆಶಾಸ್ಯ ತಾಮಸ. ಪುರೋಹಿತರು ಹಾಗೇನೆ, ಅಂಥದಕ್ಕೆ ಎನ್ಕರೇಜ್ ಮಾಡಿದ ರಾಜಸ ಪುರೋಹಿತರು ಅಂತ ಹೇಳಿ, ಏನು ಫಲ ಬೇಕಾಯ ಸರಿ ಮಾಡ್ತೇನೆ ಹೋಗು ಅಂತ ಹೇಳಿದ ರಾಜಸ ಪುರೋಹಿತ. ಆ ರಾಜಸ ಕೇಳಿದ್ರೆ ಮಾಡಿಸೋದಿಲ್ಲ ಅಂದ್ಬಿಟ್ಟು ಅವನು ಸಾತ್ವಿಕ, ಕೆಟ್ಟದ್ದಂತೂ ಸಾಧ್ಯನೇ ಇಲ್ಲ. ಅದರಲ್ಲೂ ಮಾಡಿಸೋರಲ್ಲೂ ಮೂರು ವಿಧ ಆಗಿಬಿಡ್ತಾರೆ, ಮಾಡೋರಲ್ಲಿ ಮೂರು ವಿಧ ಇದ್ದಮೇಲೆ ಮಾಡಿಸೋರು ಮೂರು ವಿಧ ಆಗಬೇಕಲ್ಲ, ಅದನ್ನು ಹತ್ತಿರ ಮಾಡಿಕೊಂಡ್ರೆ ತಿಳಿಯಿರಿ. ಕೈದಾ ಆಶಿಷ ಆಶಾಸ್ಯ ಮಾಮ್ಯಜೇತ ಸ್ವಕರ್ಮಭಿಹಿ. ನೋಡಿ, ಕರ್ಮಾಚರಣೆಯನ್ನು ಬಿಟ್ಟಿಲ್ಲ, ಸ್ವರಧರ್ಮ ಬಿಟ್ಟಿಲ್ಲ, ಯಜ್ಞಾಗ ಬಿಟ್ಟಿಲ್ಲ, ಈ ಫಲಾಪೇಕ್ಷೆ ಬಂದಿದ್ದಕ್ಕೆ ಅದು ಏನಾಯ್ತು ಪೊಲ್ಯೂಟ್ ಆಗೋಗ್ಬಿಟ್ಟು ಇಮಿಡಿಯೇಟ್ ಫಲಾಪೇಷ್ಟೆ ಬರದಂತೆ ನೋಡ್ಕೋಬೇಕು ಯಾವಾಗ. ತಮ್ ರಜ ಪ್ರಕೃತಿ ವಿದ್ಯಾತ್ ಹಿಂಸಾ, ಇನ್ನು ಅದು ಮುಗಿತಲ್ಲಿಗೆ ಅದು ರಜ ಪ್ರಕೃತಿ ಹೇಳುತ್ತೆ. ಇನ್ನು ಹಿಂಸೆ ಮಾಡೋದಕ್ಕೋಸ್ಕರ ಮಾಡಿಬಿಟ್ರೆ ಅದು ತಾಮಸ. ದುರ್ಯೋಧನ ಪುಂಡರೀಕಯಾಗವನ್ನು ಮಾಡಿದ, ಪಾಂಡವರು ನೋಯಿಸ್ಬೇಕು, ಅವನು ಉದ್ದೇಶಿಸಿದ್ದೇನು, ಪಾಂಡವ್ರು ನೋಯಿಸ್ಬೇಕು. ಅದೇನು ಮಾಡ್ದ, ಪಾಂಡವ್ರು ಹೇಳಿ ಕಳಿಸ್ದ ಯಾಗ ಮಾಡ್ತೀನಿ ಇವೆಲ್ಲ ಬರಬೇಕು ಅಂತ. ಅವ್ರ ಉದ್ದೇಶ ಏನು ಅಂದರೆ ಅವ್ರು ಬರೋ ಚಾನ್ಸೇ ಇಲ್ಲ, ಅದಕ್ಕೆ ವನವಾಸದಲ್ಲಿದ್ದಾರೆ ಬರೋದಿಲ್ಲ ಅಂತ ಗೊತ್ತು ಅವನಿಗೆ, ಬರೋದಿಲ್ಲ ಅಂತ ಗೊತ್ತಿದ್ರೆ ಯಾತಕ್ಕೆ ಕರೀತಾರೆ ಗೊತ್ತಾ, ಬರಬೇಕಾಗಿಲ್ಲ ಮಾಡೋದು ಗೊತ್ತಾಗಲಿ ನಿಮಗೆ ಅಂತ ಅರ್ಥ. ನಾವು ಮಾಡ್ತಿದ್ದೇವೆ ಕಾರ್ಯಕ್ರಮ ನಿಮ್ಗೆ ಗೊತ್ತಾಗಬೇಕು, ನೀವು ಬರೋದು ಬೇಕಾಗಿಲ್ಲ, ಬಟ್ಟೆ ಹುರ್ಕೊಂಡು ಸಾಯ್ಬೇಕು, ಅದು ಅವನು ಯೋಚನೆ. ಆ ಪಾಂಡವರು ಏನಂತಾರೆ, ಆ ಧರ್ಮರಾಜ ಅಂತಾರೆ, ಪಾಪ ಸಾತ್ವಿಕ ರೀತಿಯಲ್ಲಿ ಅಪ್ರೋಚ್ ಮಾಡ್ತಾರೆ. ಇಲ್ಲ ಇಲ್ಲ ನನಗೆ ಗೊತ್ತಲ್ಲಪ್ಪ ನಿನಗೆ, ಇದು ಹೇಗಿದ್ರು ವನವಾಸ ಬರ ಇಲ್ಲ, ಒಳ್ಳೇದು ಮಾಡಿ ದೇವರು ಅಂದ್ಬಿಡ್ತಾನೆ ಪಾಪ. ಅವಾಗ ಅವ್ರು ಹೊರಡ್ತಾರೆ, ಕರೀಲಿಕ್ಕೆ ಬಂದವ್ನು ಹೊರಡ್ತಾರೆ, ವಿಷಯ ಕರೀತಾರೆ, ಏ ಬಾ ಅಲ್ಲಿ ಕರೀತಾರೆ, ಬರ್ತಾರೆ, ಬಂದೇ ಬರ್ತೀವಿ, ಯಜ್ಞ ಬರೋದಿಲ್ಲ ಅಂತ ಹೇಳೋದಿಲ್ಲ, ಈ ಯಜ್ಞ ಅಲ್ಲ ರಣಯಜ್ಞ ಆಗುತ್ತಲ್ಲ ಅವು ಬರ್ತೀವಿ ಅಂತ ಹೇಳ್ತಾರೆ. ಅಂದರೆ ಸರಿಯಾದ ಉತ್ತರ ಕೊಡ್ತಾರೆ ಏನು ಅಂತ, ಧರ್ಮರಾಜನ ಅಪ್ರೋಚ್ ಬೇರೆ, ಇವರ ಅಪ್ರೋಚ್ ಬೇರೆ. ಇದು ಪರಮಸಾತ್ವಿಕ, ಧರ್ಮರಾಜ ಸಾತ್ವಿಕಾರ ಪರಮಸಾತ್ವಿಕ ಇವರು. ಅದಕ್ಕೆ ದುಷ್ಟಬುದ್ಧಿ ಇವರು, ಧರ್ಮರಾಜನಿಗೆ ಗೊತ್ತು ದುಷ್ಟಬುದ್ಧಿ ಅಂತೇಳಿ, ಆದರೆ ಅದಕ್ಕೆ ರಿಲ್ಯಾಕ್ಸ್ ಮಾಡೋಕ್ಕೆ ಅದು ಮನಸ್ಸಿಲ್ಲ ಅಂದರೆ ಇವರಿಗೆ ಆಗಲ್ಲ. ಅಯೋಗ್ಯರೆಲ್ಲ ಯಾವ ಲೆಕ್ಕ ಮಾಡೋ ಇರತಕ್ಕಂಥ ಗೊತ್ತಿದೆ ನಮಗೆ, ಉದ್ದೇಶವೂ ಗೊತ್ತಿದೆ, ಅದಕ್ಕೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ರೆಸ್ಪಾಂಡ್ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ಮುಂದಿನ ಮಾತು. ಇದರಲ್ಲಿ ಯೋಚನೆ ಮಾಡಿದಾಗ ದುರ್ಯೋಧನಂಥವನು ಪುಂಡರೀಕಯಾಗ ಮಾಡಿದರೂ ಕೂಡ ಅದು ತಾಮಸ ಆಯ್ತೆ ಹೊರತು ಸಾತ್ವಿಕ ಆಗಲಿಲ್ಲ. ಅವನು ಉದ್ದೇಶ ಇದ್ದಿದ್ದು ಪಾಂಡವರು ನೋಯಿಸಬೇಕು ಅಂತಿತ್ತೆ ಹೊರತು ಬೇರೆ ಅಲ್ಲ. ಸತ್ವಂ ರಜಸ್ತಮ ಇತಿ ಗುಣ ಜೀವಸ್ಯ ನೈವ ಮೇ ಚಿತ್ತಜಾಯೇಷ್ಟು ಭೂತಾನಾಂ ಸಜ್ಜಮಾನೋ ನಿಬಧ್ಯತೆ. ಆಶಿಷ ಸಂಪದ ಆಶಾಸ್ಯ ಮನಸ್ಸಿ ಅಭಿಸಂಧಾಯ. ಇದು ಆಶಿಷ ಮನಸ್ಸಲ್ಲಿ ಬಾಯ್ಬಿಟ್ಟು ಹೇಳದೆ ಹೋದ್ರು ಕೂಡ ಕೆಲವು ತನಕವ್ರು ಹೇಳದೇ ಇರಬಹುದು, ಮನಸ್ಸಲ್ಲಿ ಅಂದ್ಕೊಂಡ್ರು ರಾಜಸರೇ ಫಲ ಬೇಕು ಅಂತ ಅಂದ್ಕೊಂಡು ಒಳಗೆ ಹಿಡನ್ ಅಡಿದಂಡ ಆಯ್ತು ಟೈಪು ಹಿಡನ್ ಅಪೇಕ್ಷೆ ಇದ್ರು ಕೂಡ ತಾಜಸರೇ ಒಳಗೆ ಎಷ್ಟು ಕೇಳಿದ್ರು ಫಲಾಪೇಕ್ಷೆ ಇಲ್ಲೇ ಇಲ್ಲ, ಬೇಡವೇ ಬೇಡ, ಅದು ಮಾತ್ರ ಸಾತ್ವಿಕ. ಬರೀ ಮೇಲೆ ಅನ್ನೋ ಇಲ್ಲ ಅಂತ ಹೇಳೋದಿಲ್ಲ, ಮನಸ್ಸೊಳಗೆ ಅವನು ಇಲ್ಲೇ ಇಲ್ಲ, ಅದು ಶ್ರೇಷ್ಠ. ಸತ್ವಂ ರಜಸ್ತಮ ಇತಿ ಗುಣಾ ಜೀವಸ್ಯ ನೈವಮೇ ವಿತ್ತಜಾಯೇಷ್ಟು ಭೂತಾನಾಂ ಸಜ್ಜಮಾನೋ ನಿಬಧ್ಯತೆ. ಏವಂ ವಿಧ ವಿಭಾಗಸ್ಯ ಗುಣಹೇತುತ್ವೇ ತವಾಪಿ ತತ್ಸಾತ್ ಕಿಮಿತಿ ತತ್ರ ಸತ್ವಮಿ. ಈ ರೀತಿಯಾದ ವಿಭಾಗ ನಿನಗೂ ಉಂಟು ಅಂತ ಕೇಳಿದರೆ ಇದೆಲ್ಲ ನನಗಿಲ್ಲ ಅವರಿಗೆ ಮಾತ್ರ. ಸತ್ವಂ ರಜಸ್ತಮ ಇತಿ ಗುಣಾ ಜೀವಸ್ಯ ನೈವಮೇ ಸತ್ವಗುಣ ರಜೋಗುಣ ತಮೋಗುಣ ಅಂತ ಗುಣಗಳ ಸಂಬಂಧ ಯಾರಿಗೆ ಗೊತ್ತಿದೋ ಯಾರಿಗೋ ಇವೆಲ್ಲ ಕೂಡ ಜೀವರಿ ನನಗಲ್ಲ ಅಂತ. ನಿಬಂಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈ ದೇಹ ಪ್ರಾಕೃತ ದೇಹ ಇದ್ದವರಿಗಿದು ಪರವಾಗಿ ಪ್ರಾಕೃತ ದೇಹನೇ ಇಲ್ಲ, ಆದ್ದರಿಂದ ಅದು ಸಂಪರ್ಕನೇ ಬರಲಿಲ್ಲ. ಸತ್ವಮೃತಸ್ತಮ ಇತಿ ಗುಣ. ನಮ್ಮಲ್ಲೂ ಕೆಲವು ಪದಾರ್ಥಗಳು ಕೆಲವೇನು ಮಾಡ್ತಾರೆ, ಮಡಿಯಲ್ಲಿರ್ತಾನೆ, ಆ ಮಡಿಯಲ್ಲಿ ಅನೇಕ ವೆರೈಟಿ ಮಡಿ ಇಟ್ಕೊಂಡಿರ್ತಾರೆ, ಎಲ್ಲೂ ಸದ್ಯ ಒಣಗಿ ಹಾಕ್ಕೊಂಡು ಪಾಪ ಮಡಿಯಾನ ಮುಟ್ಬಿಡ್ತಾರೆ, ಮೈಲಿಗೆ ಆಗೋಗ್ಬಿಡ್ತಾರೆ, ಮೂರ್ತಿ ಮೈಲಿಗೆ ಆಗಿಬಿಡ್ತು. ಇನ್ನು ಕೆಲವು ಏನು ಮಾಡ್ದ, ಒಂದು ಮಡಿ ಇರೋರು ಮುಟ್ಟಿದ್ರು, ಆಗ ಆ ಮಡಿ ಅಷ್ಟು ಮೈಲಿಗೆ ಆಗಲಿಲ್ಲ. ಮಡಿ ಇದ್ದವ್ರು ಮುಟ್ಟಿದಾಗ ಅದರಲ್ಲೂ ಒಂದು ತಾರತಮ್ಯ ಇದೆ, ಮತ್ತೆ ಅದರಲ್ಲೂ ಕೂಡ ಮದಿಯಲ್ಲಿ ತಾರತಮ್ಯ ಇದೆ. ಆದರೆ ಇದು ಮೈಲಿಯವ್ರು ಮುಟ್ಟಿದಷ್ಟು ಮಡಿ ಆ ಮೈಲಿಗೆ ಆಗಲಿಲ್ಲ. ಇನ್ನು ಕೆಲವು ಪಟ್ಟೆ ಮಡಿ ಉಟ್ಕೊಂಡ್ಬಿಟ್ಟಿರ್ತಾರೆ, ಅವಾಗೇನಾಗುತ್ತೆ, ಕೆಲವು ವಿಷಯದಲ್ಲಿ ಮೈಲಿಗೆ ಅನಿಸೋದೇ ಇಲ್ಲ. ಕಾಟನ್ ಇದ್ದಾಗ ಆಗೋ ಮೈಲಿಗೆ ಪಟ್ಟೆ ಮಡಿ ಮೈಲಿಗೆ ಆಗೋದಿಲ್ಲ. ಅರ್ಥ ಆಯ್ತಾ? ಅನೇಕ ರೀತಿ ಮತ್ತೆ ಇನ್ನೇ ದೇವ್ರ ಪೂಜೆ ಎಲ್ಲ ಮುಗಿದೋಗ್ಬಿಟ್ಟಿರ್ತ ಆಗ್ಬಿಟ್ಟಿರೆ ಏನಾಯ್ತು, ಅದೇ ಮೈಲಿಗೆ ಅನಿಸೋದಿಲ್ಲ. ಈಗ ಪರವಾಗಿಲ್ಲ, ಈ ಮಡಿ ಬೇರೆ ಮಡಿ ಮಾಡೋಕ್ಕೆ ಬರುತ್ತೆ, ಊಟದ ಮಡಿ ಬೇರೆ, ಪೂಜೆ ಮಡಿ ಅದು ವ್ಯತ್ಯಾಸ ಇದೆ. ಅದೊಂದು ತಾರತಮ್ಯ ಇರೋದ್ರಿಂದ ಸತ್ವಮೃತ ದೇವರಿ ಮಾತ್ರ ಇದು ಸಿಂಕೆ ಇಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಏನಿಲ್ಲ, ಪ್ರಾಕೃತ ದೇಹದ ಕಾನ್ಸೆಪ್ಟೇ ಇಲ್ಲ ಅಂತ ಮುಗಿದೋಯ್. ಅದರ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಕಬ್ಬಿಣಕ್ಕಾಗೋ ದೋಷ ಕಬ್ಬಿಣಕ್ಕೆ ತುಕ್ಕಿಡಿತ್ತೆ ಅಂತೇವೆ, ಬಂಗಾರ ತುಕ್ಕಿಡಿತ್ತೆ ಅಂತ ಹೇಳ್ತೇವಾ? ತುಕ್ಕಿಡಿಯ ಲೋಹನೇ ಅಲ್ಲ, ಡಿಫರೆಂಟ್ ಕ್ಯಾಟಗರಿ. ಆದ್ದರಿಂದ ತುಕ್ಕಿಡಿದ್ರೆ ಬಂಗಾರನೇ ಅಲ್ಲ. ಈ ಮತ್ತೆ ಬಂಗಾರಕ್ಕೂ ತುಕ್ಕಿಡಿಯುತ್ತೆ ಬೈ ಚಾನ್ಸ್ ಅಂತ ಹೇಳೋದಕ್ಕೆ ಹೋಗ್ಬಾರ್ದು. ತುಕ್ಕಿಡಿದ್ರೆ ಏನಲ್ಲ, ಅದು ಚಿನ್ನನೇ ಅಲ್ಲ. ಯಾಕೆ ಲೋಹದ ಸ್ವಭಾವ, ತುಕ್ಕಿಡದಿರಬೇಕೇ ಅದು ವೈಶಿಷ್ಟ್ಯ. ಆದ್ದರಿಂದ ಎಂತಂದರೆ ಗುಣಾತೀತತ್ವ ದೇವರ ವೈಶಿಷ್ಟ್ಯ. ತ್ರೈಗುಣ್ಯವರ್ಜಿತಮಜಂ ಬಹುಮಾಧ್ಯಮೀಶಂ ಒಂದೇ ಭವಗ್ನ ಮಮರಾಸುರ ಸಿದ್ಧವಂದ್ಯಂ. ಅದು ಹಿಂದೆ ಹೇಳಿದೆ, ಈ ರೋಡ್ ಟ್ರಾಫಿಕ್ಕು ಏರ್ವೇಗ್ ಅಫೆಕ್ಟ್ ಆಗೋದಿಲ್ಲ, ರೋಡ್ ಟ್ರಾಫಿಕ್ಕು ಫ್ಲೈಟ್ಗೆ ಅಫೆಕ್ಟ್ ಆಗೋದಿಲ್ಲ. ಯಾತಕ್ಕೆ ಅಂದರೆ ಅಬೋವ್ ಅದು ರೋಡಿನ ಮೇಲೆ ಹೋಗೋದ್ರಿಂದ ಸಂಬಂಧ ಪಡೋದಿಲ್ಲ. ದೇವರು ಯಾವಾಗಲೂ ಗುಣಗಳಿಗೆ ಬದ್ಧನ ಆಗೋದಿಲ್ಲ. ಚಿತ್ತಜ ಎಷ್ಟು ಭೂತಾನಾಂ ಸಚ್ ಅದನ್ನೇ ಒತ್ತಿ ಹೇಳೋದು, ನಿರ್ಗುಣ ನಿರ್ಗುಣ ಅಂತ ಒತ್ತಿ ಹೇಳಿದ್ರು. ನಮಗೆಲ್ಲ ಗುಣಗಳ ಅನುಭವದಿಂದ ತೊಂದರೆ ಅನುಭವಿಸಿಬಿಟ್ಟಿದ್ದೇವೆ. ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಬೇಡಿ. ಕೇವಲ ನಿರ್ಗುಣಶ್ಚ, ಕೇವಲ ಕೇವಲ ಅಂದ್ರೇನು, ಯಾವ ಮಿಕ್ಸ್ಚರ್ ದೇವರಲ್ಲಿ ಇಲ್ಲ. ನಮ್ಮ ಸ್ವರೂಪ ದೇಹ ಇದೆ, ಆಮೇಲೆ ಲಿಂಗ ದೇಹ ಇದೆ, ಅವಿರುದ್ಧ ದೇಹ ಇದೆ, ಸ್ಥೂಲ ದೇಹ ಇದೆಲ್ಲ ನಮಗೆ ದೇವರಿಗೆ ಕೇವಲ ಕೇವಲ ಶುದ್ಧ ದೇಹ ಒಂದೇ ಇರೋದು. ಆದ್ದರಿಂದಲೇ ನಿರ್ಗುಣ ಪ್ರಕೃತಿ ಗುಣ ಅಫೆಕ್ಟ್ ಆಗೋದಿಲ್ಲ. ಎಷ್ಟು ಸರಳವಾದ ಅರ್ಥ ಅದು. ಬಿಟ್ಟುಬಿಟ್ಟು ಸಗುಣ ಬ್ರಹ್ಮ ಇವನು ನಿರ್ಗುಣ ಬ್ರಹ್ಮ ಬೇರೆ ಇದ್ದಾರೆ ಅಂತ ಏನೋ ಮಾಡಿಬಿಟ್ರೆ ತಪ್ಪಾಯ್ತು. ಜೀವಶೈವ ತತ್ರ ಹೇತು ಗರ್ಭ ವಿಶೇಷಣ ಮಹ ಚಿತ್ತಜಾಯಿ ಭೂತಾನಾಂ ಪಂಚಾನಾಂ ಸಮುದಾಯ ರೂಪ ಬಾಹ್ಯಾಂತಃಕರಣೇ ಚಿತ್ತೇ ಜಾಯಂತೆ ವೆಜ್ಜಂತೆ ಇತಿ ಚಿತ್ತಜಾಹ. ಇವೆಲ್ಲ ಬಾಹ್ಯಾಂತಃಕರಣದಲ್ಲಿ ಕಂಡುಬರ್ತಕ್ಕಂಥ ಗುಣಗಳು. ದೇವರು ಬಾಹ್ಯಾಂತಃಕರಣ ಇಲ್ಲ, ಮುಕ್ತರಿಗೂ ಇವೆಲ್ಲ ಇಲ್ಲ, ಅವರಿಗೆ ಪ್ರಾಕೃತ ದೇಹ ಇಲ್ಲ. ಆದ್ದರಿಂದ ಮಮ ಪ್ರಕೃತ್ಯಾದಿ ಸಂಬಂಧ ರಾಹಿತ್ಯಾ, ಅದಕ್ಕೆ ಕಾರಣ ಕೊಡು. ಪ್ರಕೃತಿ ಸಂಬಂಧನೇ ಇಲ್ಲ ಅಂದಮೇಲೆ ಪ್ರಶ್ನೆ ಬರಲಿಲ್ಲ. ಜೀವೇ ತದ್ಯುಕ್ತಂ ತತ್ಸಂಬಂಧ ಸದ್ಭಾವಾದಿತ್ಯಾ ಎಷ್ಟ್ವಿತಿ. ಜೀವನಿಗೆ ಅದು ಉಂಟು, ಬಾಹ್ಯ ಮನಸ್ಸು ಇರೋದ್ರಿಂದ ಅವನಿಗುಂಟು. ಭೂತಾನಾಂ ಉಪಾದಾನಾಂ ಸಕಾಶಾದ ಉತ್ಪನ್ನೇ ಚಿತ್ತೆ ಅಭಿವ್ಯಕ್ತೈ ಸಜ್ಜಮಾನೋ ನಿಬದ್ಧತೆ ಇತಿ ತಸ್ಮಾನ್ ಮಮ ಗುಣಕೃತಾನರ್ಥಂ ನಶಂಕಯಾ ಇತಿ ನಶಂಕ್ಯಾ ಇತಿ. ಚಿತ್ತಜಾಯಸ್ತು ಭೂತಾನಾಂ ಸಜ್ಜಮಾನೋ ನಿಬದ್ಧತೆ. ಯಾರು ಭೂತಾನಾಂ ಈ ಪಂಚಭೂತಗಳ ಸಂಪರ್ಕ ಬಂದು ಇನ್ವಾಲ್ವ್ ಆದ ಅಂದರೆ ಸತ್ವಗುಣಗಳ ಬಂಧನ ಬಂತು. ನಿಬದ್ಧಂತಿ ಮಹಾಬಾಹು ಅಂತ ಹೇಳಿದ್ರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಯದೇತರೌ ಜಯೇತ್ ಸತ್ವಂ ಭಾಸ್ವರಂ ವಿಶದಂ ಶಿವಂ ತದಾ ಸುಖೇನ ಯುಜ್ಯೇತ ಧರ್ಮಜ್ಞಾನಾದಿ ವಿಹುಮಾನ್. ಇದು ಈಗ ಕಂಬೈನ್ ಆದಾಗ ಇದು ಡಾಮಿನೇಟ್ ಆದಾಗ ಏನಾಗುತ್ತೆ ಅಂತ ಹೇಳಿ ಕಾಂಬಿನೇಷನ್ ಏನು ಮಾಡುತ್ತೆ. ಮೊದಲೇನು ಹೇಳಿದರು, ಶುದ್ಧವಾದ ಸತ್ವಾದಿ ಗುಣಗಳು ಏನನ್ನ ತೋರಿಸುತ್ತೆ ಅಂತ ಹೇಳಿದರು, ಪ್ರವೃತ್ತಿನ ಹೇಳಿದರು. ಆಮೇಲೆ ಏನು ಮಾಡಿದರು, ಮಿಕ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದರು. ಈಗ ಡಾಮಿನೇಟ್ ಆದಾಗ ಏನಾಗುತ್ತೆ ಅಂತ ಹೇಳಿದರು, ಮೂರು ಮಿಕ್ಸ್ ಆಗಿಬಿಟ್ಟಿದೆ. ಡಾಮಿನೇಟ್ ಒಂದಾಗುತ್ತೆ, ಈಗ ಸತ್ವಗುಣ ಡಾಮಿನೇಟ್ ಆದಾಗ ಏನಾಗುತ್ತೆ ಅಂತ ಕೇಳಿದರೆ, ಯದಾ ಇತರವು ಜಯೇತ್ ಸತ್ವ, ಸತ್ವ ಬಂದ ಸತ್ವಗುಣವು ಇತರ ಉಳಿದ ಎರಡು ಗುಣಗಳನ್ನು ಜಯೇತ್ ಮೆಟ್ಟಿ ನಿಂತಾಗ ಏನಾಗುತ್ತೆ, ಭಾಸ್ವರಂ ವಿಷದಂ ಶಿವಂ. ಭಾಸ್ವರ ಅಂದರೆ ಲಸ್ಟ್ರಸ್, ಶೈನಿಂಗ್ ಇರುತ್ತೆ. ವಿಷದಂ, ವಿಷದ ಅಂತ ಹೇಳಿದ್ರೆ ವಿಶಾಲವಾದಂಥ ಅಭಿವ್ಯಕ್ತಿ ಬರುತ್ತೆ. ಶಿವ ಮಂಗಳಕರವಾದ ವಾತಾವರಣ. ತದಾ ಸುಖೇನ ಯುಜ್ಜೇತ ಧರ್ಮಜ್ಞಾನಾದಿ ಹೂಮಾನ್. ಆಗ ಮನುಷ್ಯನಿಗೆ ಧರ್ಮ ಜ್ಞಾನಾದಿಗಳು ಸುಖ ಎಲ್ಲ ಶುರುವಾಗುತ್ತೆ. ಮತ್ತೆ ಏನೋ ಖುಷಿ ಅನಿಸುತ್ತೆ, ಸತ್ವಗುಣ ಇದ್ದಾಗ ಏನಾಗುತ್ತೆ ಅವನಿಗೆ ಖುಷಿ ಅನುಭವಕ್ಕೆ ಬರುತ್ತೆ. ಧರ್ಮಜ್ಞಾನ ಧರ್ಮ ಕಾರ್ಯ ಮಾಡಬೇಕು ಅನಿಸುತ್ತೆ, ಜ್ಞಾನ ಕಾರ್ಯ ಮಾಡಬೇಕು ಅನಿಸುತ್ತೆ. ಇವೆಲ್ಲ ಸತ್ವಗುಣ ವೃದ್ಧವಾಗಿದ್ದಕ್ಕೆ ಯದಾ ಸತ್ತೇ ವಿರುದ್ಧೇತು ಅಂತ ಹೇಳಬೇಕಾದ್ರೆ ಅಲ್ಲಿ ವರ್ಣನೆ ಮಾಡಿದ್ದ. ಅದು ಕೂಡ ಮರಣಂ ಯಾತಿ ದೇಹ ವೃತ್ತ, ಅದು ಕೊನೆಗೆ ಸಾಯ್ಬೇಕಾದ್ರೂ ಕೂಡ ಯಾವ ಗುಣ ಡಾಮಿನೇಟ್ ಆಗಿರುತ್ತೋ ಅದು ತಕ್ಕಂಥ ಫಲ ಬರುತ್ತೆ ಅಂತ ಹೇಳಿ. ನಿತ್ಯ ಜೀವನದಲ್ಲೂ ಹಾಗೆ ನಮಗೆ ಧರ್ಮಜ್ಞಾನಾದಿಗಳು ಆಗಬೇಕು ಅಂತಿದ್ರೆ ಏನು ಮಾಡಬೇಕಾಗಿತ್ತಾಗ, ಸತ್ವಗುಣ ಡಾಮಿನೇಟ್ ಆಗಿರುತ್ತೆ. ಯಾವ ಸತ್ವಗುಣ ಡಾಮಿನೇಟ್ ಮಾಡ್ಕೊಳ್ಳೋ ಟ್ರೈ ಮಾಡಬೇಕೆ ಹೊರತು ತಮ್ಮಗುಣ ರಜಗೊಂಡು ಇನ್ವಾಲ್ವ್ ಆಗಬಾರ್ದು. ಅದು ಎಲ್ಲಿಂದ ಶುರುವಾಗುತ್ತದೋ ಆಹಾರದ ಮೂಲಕ ಶುರುವಾಗುತ್ತೆ. ಆಹಾರ ಮತ್ತು ಆ ಜನಗಳ ಕಾಂಟ್ಯಾಕ್ಟ್, ತಮ್ಮ ಒಳ್ಳೆ ಆಹಾರನೇ ತಿಂದ ಅಯೋಗ್ಯರ ಕಾಂಟ್ಯಾಕ್ಟ್ ಬಂತು, ಯಥಾಪ್ರಬುದ್ಧಿ ಕೆಟ್ಟೋಯ್ತು. ಸೊ ಅದು ಸ್ಪಿರಿಚುವಲ್ ಕಾಂಟ್ಯಾಕ್ಟು, ಇದು ಊಟದ ಕಾಂಟ್ಯಾಕ್ಟ್. ಅದೇ ರೀತಿ ವಸ್ತುಗಳು, ಕೆಟ್ಟ ಕೆಟ್ಟ ವಸ್ತುಗಳು, ವಸ್ತುಗಳು ಎಕ್ಸ್ಟರ್ನಲ್. ಗೊತ್ತಾಯ್ತಾ? ಸಂಘ ಅನ್ನೋದು ಸ್ಪಿರಿಚುವಲ್, ಆಹಾರ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿ. ಈ ಮೂರು ಶುದ್ಧವಾಗಿದ್ದರೆ ಏನಾಗುತ್ತಾಗ? ಬರೀ ಧರ್ಮಜ್ಞಾನ, ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಹಾಗಿರ್ತಾರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಡಿಸ್ಟರ್ಬೆನ್ಸ್ ಶುರುವಾಗ ಮನಸ್ಸಿದ್ರೂ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ತಿಳ್ಕೊಂಡಿದ್ರೆ ಉಪಯೋಗ ಏನು ಅಂದರೆ, ಸತ್ವಗುಣ ಜಾಸ್ತಿ ಇರಬೇಕು, ಸಾತ್ವಿಕ ಆಹಾರ ತಗೋಬೇಕು, ಸಾತ್ವಿಕ ದೇಶದಲ್ಲಿ ವಾಸ ಮಾಡಬೇಕು, ಸಾತ್ವಿಕರ ಸಂಘವನ್ನು ಮಾಡಬೇಕು. ಆಗ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ, ಧರ್ಮಜ್ಞಾನ ಮಾಡೋಕ್ಕೆ ಬಹಳ ಅನುಕೂಲವಾದ ಪರಿಸರ ನಿರ್ಮಾಣವಾಗುತ್ತೆ ಅಂತ ಅರ್ಥ. ಧರ್ಮಜ್ಞಾನಾದಿವಿ ಪುಮಾನ್ ಯುಜ್ಜೇತ ಸುಖೇನ ಯುಜ್ಜೇತ, ಧರ್ಮಜ್ಞಾನಾದಿಗಳ ಅನುಷ್ಠಾನ ಮಾಡಿ ಸುಖವಾಗಿರ್ತಾನೆ. ಇತರವು ರಜಸ್ತಮಸಿ ಸತ್ವಸ್ಯ ಸ್ವರೂಪಮಾಹ ಭಾಸ್ವರಮಿತಿ. ಸತ್ವಗುಣ ಯಾವಾಗಲೂ ಕೂಡ ಶೋಭೆ ಪಡಿತಾ ಇರುತ್ತೆ, ಅದು ಅದರ ವೈಶಿಷ್ಟ್ಯ. ಯದಾ ಜಯೇತ್ ತವ ಸತ್ವೇ ರಜ ಸಂಘಭಿದಾಚಲಂ ತದಾ ದುಃಖೇನ ಯುಜ್ಜೇತ ಕರ್ಮಣ ಯಶಸಾ ಶ್ರಿಯ. ಯದಾ ಜಯೇತ್ ತಮಃ ಸತ್ವೇ ರಜ ಸಂಘಭಿದಾಚಲಂ, ಯದಾ ರಜ ಯಾವಾಗ ರಜೋಗುಣ ತಮಸ್ಸತ್ವೇ ಜಯೇತ್, ತಮೋಗುಣ ಸತ್ವಗುಣಗಳನ್ನು ರಜೋಗುಣ ಮೆಟ್ಟಿ ನಿಂತಾಗ, ಆಗ ತದಾ ದುಃಖೇನ ಯುಜ್ಜೇತ, ಆಗ ದುಃಖದ ಭವಿಷ್ಯವಾಗ. ಕರ್ಮಣ ಯಶಸಾ ಶ್ರಿಯ, ಕರ್ಮ ಯಶಸ್ಸು ಶ್ರೀ ಎಲ್ಲದರಿಂದ ಕೂಡ್ತಾನೆ, ದುಃಖದಲ್ಲಿ ಪರಿವಸಾನವಾಗುತ್ತೆ. ಅದೇ ಒಂದು ರೀತಿ ಸಂಗ ವಿಷಯ ಸಂಘಕಾರಿ ಭೇದಕಾರಿ ಚಪಲತಾಕಾರಿ ಚ ಸಂಘಭಿದಾಚಲಂ. ಸಂಘಭಿದಾಚಲಂ ಅಂದ್ರೇನು? ವಿಷಯ ಸಂಘವನ್ನು ಮಾಡಿಸ್ತಕ್ಕಂತಹ ಮತ್ತು ಭೇದಕಾರಿ, ಭೇದಕಾರಿ ಅಂದ್ರೇನು? ಚಪಲ ಚಾಪಲ್ಯ ಹುಟ್ಟಿಸ್ತಕ್ಕಂತಹ ಸ್ವಭಾವ ರಜೋಗುಣದ ಸ್ವಭಾವ. ಯದಾ ಜಯೇತ್ ರಜಸ್ಸತ್ವೇ ತಮೋ ಮೂಢೋ ಹ್ಯಯಂ ಜನಃ ಯುಜ್ಯತೆ ಶೋಕಮೋಹಾಭ್ಯಾಂ ನಿದ್ರೆಯ ಹಿಂಸಯಾಶಯ. ಯದಾ ಜಯೇತ್ ರಜಸ್ಸತ್ವೇ, ರಜೋಗುಣ ತಮೋಗುಣಗಳು ಜಾಸ್ತಿಯಾಗಿದ್ದಾಗ, ಅವನ್ನು ಮೆಟ್ಟಿಬಿಟ್ಟು ತಮೋಗುಣ ಡಾಮಿನೇಟ್ ಆದರೆ ಮೂಢೋ ಹ್ಯಯಂ ಜನಃ, ಏನು ತೋಷ್ಟಾಗಿಬಿಡುತ್ತೆ ಅರ್ಜುನಿಗೆ. ಆಗ ಏನೋ ದುರ್ಯೋಧನ ಕಂಡುಬಿಟ್ಟಾಗ ಏನಾಯಿತು? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಭಿ ತ್ವಾಂ ಧರ್ಮ ಸಮ್ಮೂಢ ಚೇತಾ. ಅದಕ್ಕೆ ಮೂಢ ಮೂಢ ಗೊತ್ತಾಗದಿರಬೇಕು ಅಂತ ಅರ್ಥ. ಮೋಹ ಮೂಢ ಗೊತ್ತಾಗದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅಂದರೆ ಅದು ತಮೋಗುಣ ಜಾಸ್ತಿ ಆಗಿದೆ ಅಂತ ಅರ್ಥ. ಈ ಅಯಂ ಜನ ರಾತ್ರಿ ಲೆಕ್ಕ ಮಾಡೋಕ್ಕೆ ಹೋಗ್ತಿರ್ತಾನೆ, ಟ್ಯಾಲಿ ಆಗೋದೇ ಇಲ್ಲ, ಬಿಟ್ಟುಬಿಡ್ತಾನೆ. ಬೆಳಗ್ಗೆ ಮಾಡೋದು ಬಿಟ್ಟುಬಿಡ್ತಾನೆ, ಅದಕ್ಕೆ ಮೋಹ. ಎಲ್ಲೋ ಮಾಡಿದ ಏನೋ ಮಾಡ್ತಾರೆ, ಯಾರೋ ಯಾರು ಮಾಡ್ತಾನೆ, ಏನೋ ಮೈನಸ್ ಮಾಡ್ತಾನೆ, ತಲೆ ಕೆಟ್ಟೋದಾಗುತ್ತೆ, ಬಿಟ್ಟುಬಿಡ್ತಾನೆ. ಯಾಕೆ ತಮೋಗುಣ ಡಾಮಿನೇಟ್ ಆಗಿರುತ್ತೆ ಆಗಲೇ. ಬೆಳಿಗ್ಗೆ ಅಂತ ಫ್ರೆಶ್ ಆಗಿರೋ 5 ನಿಮಿಷ ಸಾಲವಾಗಿಬಿಡುತ್ತೆ. ಇಲ್ಲ, ನಾನು 2-3 ಗಂಟೆ ತಲೆ ಕೆರೆಸ್ಕೊಂಡು ನಾವೇನು ಏನು ಮಾಡ್ತಾನೆ, ಎಷ್ಟು ಸಿಂಪಲ್ ಆಗಿ ಸುಮ್ಮನೆ ಕಷ್ಟಪಟ್ಟೆ ಅಂತ ಹೇಳ್ತಾನೆ. ಯಾಕೆ? ತಮೋಗುಣ ಅವನು ಕೆಲಸ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ರಜೋಗುಣ ಏನು ಮಾಡಿಬಿಡ್ತು? ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ತಾವು ಸತ್ವಗುಣ ಏನು ಮಾಡುತ್ತೆ? ಸಾಲ್ವ್ ಮಾಡೋಕ್ಕೆ. ಅದಕ್ಕೆ ಬುದ್ಧಿ ಬರಬೇಕಾದ್ರೆ, ಒಳ್ಳೆ ಬುದ್ಧಿ ಇರಬೇಕಾದ್ರೆ ಸತ್ವಗುಣದ ಆಹಾರ ಕೊಟ್ಟರೆ ಬುದ್ಧಿವಂತನಾಗಿಬಿಡ್ತಾನಂತೆ. ಭಾಳ ಸಲದಾಗ್ತಾನೆ. ಯಶಸ್ಸಾ ಶ್ರಿಯ ಯದಾ ಜಯೇತ್ ರಜಸ್ತತ್ವೇ ತಮೋ ಮೂಢೋ ಹೇಯಂ ಜನಃ ಯುಜ್ಯತೆ ಶೋಕಮೋಹಾಭ್ಯಾಂ. ಅದ್ರ ಪರಿಣಾಮ ಏನು? ಶೋಕ ಮೋಹ. ಅದು ನೋಡಿ, ದುಃಖ ಡೀಪ್ ಶೋಕ, ಮತ್ತೆ ಮೋಹ, ಇದು ತಮೋಗುಣದ ಫಲ. ಅದರ ರಿಸಲ್ಟ್ ಏನು? ನಿದ್ರೆಯ ಹಿಂಸೆಯ ಆಶಯ. ಮೂರು, ನಿದ್ರೆಯ ನಿದ್ರೆ ಶುರುವಾಗುತ್ತೆ, ಹಿಂಸೆಯ ಇನ್ನೊಬ್ಬರು ನೋಯಿಸ್ತಾನೆ, ಮನಸ್ಸಿಗೆ ಹಿಂಸೆ ಆಗುತ್ತೆ, ಆಶಯ ಅನೇಕ ಆಶೆಗಳು ಬರುತ್ತೆ. ಇದೆಲ್ಲ ಯಾವುದರ ಪ್ರಭಾವ ಆಯಿತು? ತಮೋಗುಣದ ಪ್ರಭಾವ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ದೇಹದಲ್ಲಿ ನಾವೇ ಯೋಚನೆ ಮಾಡ್ಬೋದು. ಈಗ ಯಾವುದೋ ನಡೀತೆ, ಓ ನನ್ನ ಏನು ಹೆಚ್ಚಾಗಿದೆ ಗುಣ ಅಂತ ಯೋಚನೆ ಮಾಡ್ಬೋದು. ಇದಾದಾಗ ಬಟ್ ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲಾಂದರೆ ಅಲ್ಲಿ ತಮೋಗುಣ ಬಂದಿದೆ ಅಂತ ಅರ್ಥ. ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ ಅಂದರೆ ತಮೋಗುಣ ಫುಲ್ ಆವರಿಸಿಬಿಟ್ಟಿದೆ ಅವರಿಗೆ. ಹೀಗಾಗಿ ಆಮೇಲೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂತ ಕೇಳಿ ಮಾತ್ರ ರಜೋಗುಣ. ಕ್ಲಿಯರಾಗಿ ಅರ್ಥ ಆದರೆ ಅದು ಸತ್ವ. ಆ ರೀತಿ ಯಾವಾಗ ಅದೇ ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್ ಅಂದರೆ ಅದೇ ಆತ್ಮವಿಮರ್ಶನ ಪದ್ಧತಿ ಅಂದರೆ ಅಥವಾ ತಕ್ಷಣ ಯೋಚನೆ ಮಾಡಬೇಕು. ಓ ಇದು ಜಾಸ್ತಿ ಆಗಿದೆ, ಸರಿ ಮಾಡ್ಕೋಬೇಕು. ತಕ್ಷಣವೇ ಬಾಯಾರಿಕೆ ನೀರು ಕುಡಿಬೇಕು ನಮಗೆ ಗೊತ್ತು, ಹಸಿವಾದಾಗ ಆಹಾರ ತಗೋಬೇಕು ಗೊತ್ತು. ಈ ಗುಣಗಳಿದ್ದಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡೋದು? ತಕ್ಷಣವೇ ಸರಿ ಮಾಡ್ಕೊಂಬಿಟ್ರೆ ಮುಗಿದು. ಅಡುಗೆ ಮಾಡೋರು ದೋಷ ಖಂಡಿತ ಬರುತ್ತೆ. ಹೇಗೆ ಬರೋದು? ಎರಡು ರೀತಿ ಬರುತ್ತೆ. ಒಂದು ಫಿಸಿಕಲಿ ಬರೋದು ಎಲ್ರಿಗೂ ಗೊತ್ತು. ಫಿಸಿಕಲಿ ಅಡಿಕೆ ಕೈ ತೊಳ್ಕೊಂಡಿಲ್ಲ, ಎಲ್ಲ ಒಳ್ಳೊಳ್ಳೆ ಪದಾರ್ಥ ಕೈ ತೊಳ್ಕೊಂಡಿಲ್ಲ, ಸಾಕಾದ್ರೆ ದೋಷ ಬರುತ್ತೆ. ಅದಂತೂ ಸಿಂಪಲ್, ಅದು ಎಕ್ಸ್ಪ್ಲೇನ್ ಮಾಡೋದು ಸಿಟಿನೇ ಇಲ್ಲ. ಇದು ಮನಸ್ಸಿನ ದೋಷ. ಇದು ಕೆಲವು ಪದಾರ್ಥಗಳಿಗೆ ಮುಟ್ಟಿದ್ರೆ ಮಾತ್ರ ಬರುತ್ತೆ, ರೇಡಿಯೇಷನ್ ಟೈಪ್ ಬರುತ್ತೆ, ಅವಾಗ ಅರ್ಥ ಆಗುತ್ತೆ. ಡೈರೆಕ್ಟ್ ಹೀಟಿಂದ ಬರೋ ರೇಡಿಯೇಷನ್ ಬರೀ, ರೇಡಿಯೇಷನ್ ಹೇಗೆ ವರ್ಕ್ ಮಾಡುತ್ತಲ್ಲ ಆ ಟೈಪ್ ಮನಸ್ಸಾಗಿರೋದೆಲ್ಲ ಫಂಕ್ಷನ್ ಮಾಡುತ್ತೆ. ಗೊತ್ತಾಯ್ತಾ? ನಮಗೆ ಒಂದು ಕನ್ನಡ ಕಾಣೋದಿಲ್ಲ, ರಿಮೋಟ್ ಇದ್ದಾಗ. ಸ್ವಯಂ ಪಾಕ ಮಾಡೋದು ಅದಕ್ಕೇನೆ, ಮತ್ತು ಶುದ್ಧ ಪಾಕ ನಿರೀಕ್ಷೆ ಮಾಡೋದು ಅದಕ್ಕೇನೆ. ಇದರಲ್ಲೇ ದೋಷ ಇಲ್ಲ ಸರ್, ನಿಮ್ಮಲ್ಲಿ ದೋಷ ಇಲ್ಲ ಅಂತ ಹೇಗೆ ಹೇಳೋದು? ಆಮೇಲೆ ಇನ್ನೇನು ಮಾಡ್ತಾರೆ, ಸ್ವಯಂ ಪಾಕ ಮಾಡ್ಕೊಂಬಿಟ್ಟ, ಆದರೆ ವಸ್ತು ಕೊಟ್ಟವ್ರ ಮನಸ್ಸೇ ಸರಿ ಇಲ್ಲ. ಅವಾಗ ಏನಾಯಿತು? ಯಥಾ ಪ್ರಕಾರ ಏನು ಮಾಡಿಕೊಂಡ್ರೆ ಅಷ್ಟೇ, ಮನಸ್ಸು ಶುದ್ಧ ಇಲ್ಲ. ಅದು ಅರ್ಥ ಮಾಡಿಕೊಟ್ಟರೆ ಒಟ್ಟು ಕೊಟ್ಟವನ ಮನಸ್ಸು ಮಾಡೋನ ಮನಸ್ಸು ಎಷ್ಟು ಮುಖ್ಯ ಅಂದ್ರೆ ಕೊಟ್ಟವನ ಮನಸ್ಸು ಇದೆಯಲ್ಲ ಈ ಮತ್ತೆ ಕೊಟ್ಟವನ ಮನಸ್ಸು ಸರಿಯಿಲ್ಲ ಅಂದ್ರೆ ಏನಾಗುತ್ತೆ ಪದಾರ್ಥ ತಗೊಂಡ್ರೆ ಅದು ಮನಸ್ಸೇ ಆಗುತ್ತೆ ಅಂದರೆ ಕೊಟ್ಟೆ ಕೊಡು ಅದು ಯೋಚನೆ ಮಾಡಿ ಯಾವ ಕಾಲಕ್ಕೆ ಅದಕ್ಕೆ ಬಿಡಿಯರು ನಿನ್ನ ದ್ವೇಷಗಳಿಂದ ಏನೂ ಬಂದರು ಅಂತ ಹೇಳ್ಬಿಟ್ಟು ರಂಗ ನಿನ್ನ ಕೊಂಡಾಡುವ ಮಂಗಳಾರ್ತಾರೆ ದ್ವೇಷಗಳು ಕೊಟ್ಟಕ್ಕೆ ತಗೊಳ್ಳಿ ಯಾಕೆ ದ್ವೇಷ ಭಾವನೆ ಇರೋದ್ರಿಂದ ಅವನು ದ್ವೇಷಿ ಹರಿದ್ವೇಷ ನಮಗೆ ಕೊಟ್ಟದ ತಗೊಂಡ್ವಿ ನಮಗೆ ದೇವರ ದ್ವೇಷ ಶುರುವಾಗುತ್ತೆ ಅದಕ್ಕೆ ಹರಿದ್ವೇಷಿ ಆದ್ದರಿಂದ ನಮ್ಮ ದೇವ್ರ ಪೂಜೆ ಮರು ದಿವಸ ಕ್ಯಾನ್ಸಲ್ ತೊಗೊಂಡ್ಬಿಟ್ಟ ಯಾಕೋ ಬೇಡ ಅನಿಸ್ತದೆ ಬಿಟ್ಟುಬಿಡ್ತಾರೆ ನಾನು ಒಂದೊಂದು ಬಿಡ್ತಾ ಬಿಡ್ತಾ ಹೋಗ್ಬಿಡ್ತಾರೆ ಅದು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತಾ ಆದ್ದರಿಂದ ತಗೊಳ್ಳೋ ಭಕ್ತರಿಂದ ತೊಗೊಂಡು ಏನಾಗುತ್ತೆ ಅದು ದೇವ್ರದ್ದು ಭಕ್ತಿ ಅವನಿದೆ ನಮಗೆ ಕೊಟ್ಟ ನಮಗೆ ಭಕ್ತಿ ಕ್ರಿಯೇಟ್ ಆಯಿತು ಭಕ್ತಿಯಿಂದ ಕೊಟ್ಟಿದ್ದಕ್ಕೆ ಭಕ್ತಿಯೇ ಫಲ ದ್ವೇಷದಿಂದ ಕೊಟ್ಟಿದ್ದ ದ್ವೇಷನೇ ಫಲ ಈ ರಿಮೋಟ್ ಅನ್ನೋ ಕಾನ್ಸೆಪ್ಟ್ ಇದ್ದರೆ ಹೇಗೆ ಅಂತ ಅರ್ಥ ಆಗಿದೆ ಇವತ್ತು ಇನ್ನೂ ನೋಡಿ ಮೈಕ್ರೋವೇವ್ಸ್ ಹೇಗೆ ಹೋಗುತ್ತೆ ಕಣ್ಣಿಗೆ ಕಾಣಬೇಕು ಬರ್ತಾನೆ ಎಂಥ ಇದನ್ನು ಬಿಳ್ಕೊಂಡು ಹೋಗುತ್ತೆ ಆ ಥರ ಮನಸ್ಸಲ್ಲಿರೋ ಕಾಮಕ್ರೋಧಾದಿಗಳು ಏನು ಮಾಡುತ್ತದೋ ಆ ರೀತಿ ಪೊಲ್ಯೂಟ್ ಮಾಡೋ ಶಕ್ತಿ ಅದಕ್ಕಿದೆ ಅದನ್ನು ಹೇಳ್ತಾರೆ ಕೆಲವು ಪದಾರ್ಥ ನೋಡಿಬಿಟ್ರೆ ಕೆಲವು ಪದಾರ್ಥ ಬೆಕ್ಕು ಮೊದಲಾದವು ಮುಟ್ಟಿದರೆ ಮೈಲಿಗೆ ಪದಾರ್ಥಗಳನ್ನು ನಾಯಿ ನೋಡಿದರೆ ಮೈಲಿಗೆ ಅದು ನಾಯಿ ನೋಡಿದ ತಕ್ಷಣ ಅಲ್ಲಿಂದ ಬಿಡುತ್ತಂಥದ್ದು ಗೊತ್ತಾಯ್ತು ಅಲ್ಲಿಂದ ಬಿಟ್ಟು ಪೊಲ್ಯೂಟ್ ಮಾಡುತ್ತದೆ ಅದಕ್ಕೆ ನಾಯಿ ಎಂಬುದು ಭಾಳ ಹೆಚ್ಚು ಅಪಾಯಕರ ಅದನ್ನೇ ಹೊಳೆಸಾಕ್ತಾರೆ ಆದ್ದರಿಂದ ಕತೆ ಮುಗಿದೋಯ್ತು ಯಾವುದನ್ನು ದೂರ ಓಡಿಸ್ಬೇಕು ಅದು ಪೂರ್ತಿ ಹತ್ತಿರ ಇಟ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ ಅದು ಯಾವಾಗಲೂ ನಾಲಿಗೆ ಚಾಚೆ ಇರುತ್ತದೆ ಗೊತ್ತಾಯ್ತಿಲ್ಲ ಮಾಡ್ತಿರುತ್ತದು ಅದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಭಯಾನಕವಾದ ರೀತಿ ಬಿಡ್ತು ಆದರೆ ಹಸುಗಳು ಹಾಗೆಲ್ಲ ಮಾಡೋದಿಲ್ಲ ಹಸುಗಳು ಬರ್ಬ ಸಾತ್ವಿಕ ರಾಜ್ಯ ಕೊಟ್ಟಾಗ ಬಾಧ್ಯತೆಗಳು ತೊಗೊಳ್ಳೋದು ಅಷ್ಟೇ ಬರುತ್ತೋ ಇದೆಲ್ಲ ಮಾಡೋದಿಲ್ಲ ಅಲ್ಲೇನ್ಬೇಕು ತಾಮಸ ಯಾವುದು ಸಾತ್ವಿಕ ಯಾವುದು ಗೊತ್ತಾಗಿಬಿಡ ಅದು ಸಖ್ಯತೆ ಅವರು ಮನಸ್ಸು ಬದಲಾಯಿಸ್ಕೊಂಡಿರೋದು ಯುಜ್ಜೇತ ಶೋಕಮೋಹಾಭ್ಯಾಂ ನಿದ್ರಯ ಹಿಂಸಯ ಆಶಯ ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಾಂಚ ನಿರ್ವೃತಿ ದೇಹೇ ಭಯಂ ಮನೋಸಂಗಂ ತತ್ಸತ್ವಂ ವಿಧಿ ಮತ್ಪದಂ ಇದೇನು ಹೇಳಿದ್ರು ಹೀಗಾಗುತ್ತೆ ಅಂದರು ಈಗ ಆಧಾರ ತಿಳ್ಕೊಳ್ಳಿ ಅಂತ ಮತ್ತೆ ಇನ್ನೂ ಎಕ್ಸ್ಪ್ಲೇನ್ ಮತ್ತೊಂದು ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಾಂಚ ನಿರ್ವೃತಿ ದೇಹೇ ಅಭಯಂ ಮನಃ ಅಸಂಗಂ ತತ್ಸತ್ವಂ ವಿಧಿ ಮತ್ಪದಂ ಯಾವಾಗ ಸತ್ವಗುಣ ಪೂರ್ತಿ ನಮಗೆ ಸಿದ್ಧಿಯಾಗಿದೆ ಅಂದರೆ ಚಿತ್ತಂ ಮನಸ್ಸಿನ ಪ್ರಸನ್ನತೆ ಮನಃಪ್ರಸಾದ ಸೌಮ್ಯತ್ವ ಮೌನ ಮಾತ್ಮ ವಿನಿಗ್ರಹ ಭಗವದ್ಗೀತೆಯಲ್ಲಿ ಬಂದಿದೆ ಮನಃಪ್ರಸಾದ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ಇದರ ಮೊದಲು ಹೇಳಿದ್ದಾರೆ ಮನಃಪ್ರಸಾದ ಅಂದ್ರೆ ಏನು ಅದರ ಅರ್ಥ ಬರೀತಾರೆ ಮನಃಪ್ರಸಾದ ನಾಮ ಸಾಯ ಸ್ವತಃ ವಿಷಯಾನಾಮ ಅಗತಿ ಅಂದರೆ ಎಷ್ಟು ಇಷ್ಟಪಟ್ಟರು ಕೆಟ್ಟ ಕಡೆಗೆ ಹೋಗೋದಿಲ್ಲ ಮನಸ್ಸು ಆ ಥರ ಟ್ರೈನ್ ಅಪ್ ಆಯಿತು ಆ ಕಡೆ ಹೋಗೋದಿಲ್ಲ ಡಿಸ್ಟರ್ಬ್ ಮಾಡ್ಕೊಳ್ಳೋದಿಲ್ಲ ನಿಶ್ಚಿಂತಿಯಾಗಿ ಇದ್ದು ಬಿಡ್ತಾರೆ ಆ ಥರ ಜಡಭರತ ಸಾಧಿಸಿದ್ನಲ್ಲ ಏನೋ ಮಾಡ್ತಿದ್ದೆ ಆ ಕಡೆ ಕೇರೆ ಮಾಡ್ತಿದ್ದಿಲ್ಲ ಮನಸ್ಸು ಆನಂದವಾಗಿ ಇದ್ದುಬಿಟ್ಟಿದ್ದ ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಾಂಚೆ ನಿರ್ವೃತಿ ಇಂದ್ರಿಯಗಳೆಲ್ಲ ಖುಷಿ ಆರಾಮಾಗಿರ್ತಾರೆ ದೇಹೇ ಅಭಯಂ ದೇಹದಲ್ಲಿ ಭಯ ಇಲ್ಲ ಮನೋ ಅಸಂಗಂ ಮನಸ್ಸು ಬೇರೆ ಕಡೆ ಹೋಗೋ ಪ್ರಶ್ನೆ ಇಲ್ಲ ತತ್ಸತ್ವಂ ವಿಧಿ ಮತ್ಪದಂ ಅದು ಸತ್ವ ಅಂತ ತಿಳ್ಕೊ ನನ್ನ ತಿಳಿಸ್ಕೊಡ್ತಕ್ಕ ಶ್ರೇಷ್ಠವಾದಂಥ ಅದು ಗುಣ ಅದು ಯದಾ ಚಿತ್ತಂ ಪ್ರಸನ್ನಂ ಇಂದ್ರಿಯಾಣಾಂ ನಿರ್ವೃತಿ ಆಮೇಲೆ ಹ್ಲಾದಸ್ಯ ದೇಹೇ ಅಭಯಂ ಮನಃ ಅಸಂಗಂಚ ಭವತಿ ತದಾ ತತ್ ಮತ್ಪದಂ ಮತ್ಸ್ಥಾನಂ ಸತ್ವಂ ವಿಧಿ ಇದೆಲ್ಲ ನಮ್ಮ ಇಂಥ ಎಫೆಕ್ಟ್ ಆಗಿದೆ ಅಂತ ತಾತ್ಪರ್ಯ ತಿಳ್ಕೊಂಡ್ಬಿಡ್ಬೇಕು ಅದೆಲ್ಲ ಬಂದುಬಿಟ್ರೆ ವಿಕುರುವನ್ ಕ್ರಿಯಯಾ ಚಾಧೀರ ನಿವೃತ್ತಿಶ್ಚ ಚೇತಸಃ ಗಾತ್ರ ಅಸ್ವಾಸ್ಥ್ಯಂ ಮನೋಭ್ರಾಂತಂ ರಜ ಏತೈಹಿ ನಿಶಾಮಯ ವಿಕುರುವನ್ ಕ್ರಿಯಯಾ ಚಾಧೀಹಿ ಅನಿವೃತ್ತಿಶ್ಚ ಚೇತಸಃ ಗಾತ್ರ ಸ್ವಾಸ್ಥ್ಯಂ ಮನಃ ಭ್ರಾಂತಂ ರಜ ಏತೈಹಿ ನಿಶಾಮಯ ಕ್ರಿಯಯಾ ವಿಕುರುವನ್ ಸಪ್ತದ ಕೆಲಸ ಮಾಡೋ ಕ್ರಿಯಯಾ ವಿಕುರುವನ್ ಅಧೀರ ಹಿಂಗೆ ಮಾತು ಆಧೀಹಿ ಅನಿವೃತ್ತಿಶ್ಚ ತೇಸ ಏನು ಮಾಡ್ತಾನೆ ಆಧಿ ಮನಸ್ಸಿಗೆ ನೋವಾಗಿ ಕೆಲಸ ಮಾಡ್ತಾನೆ ಏನೋ ಮಾಡಿದ್ರು ಮನಸ್ಸಿಗೆ ತನ್ನ ಮನಸ್ಸಿಗಾರ ನೋವು ಉಳಿದವ್ರ ಮನಸ್ಸಿಗೆ ನೋವಾಗುತ್ತೆ ಚೇತಸಃ ಗಾತ್ರ ಅಸ್ವಾಸ್ಥ್ಯಂ ಗಾತ್ರ ಅಂದರೆ ದೇಹ ಗಾತ್ರ ನಿರ್ಮಲನ ಆಗುವಂತ ಹೇಳ್ತಾರೆ ದಾಸರ ಹಾಗೆ ಪಾತ್ರದ ಸಂಗಡ ಯಾತ್ರೆ ಎಚ್ಚರಿಸಿ ವಿಧಾತೃಪಿತನ ಗುಣಸ್ತೋತ್ರಗಳ ಶೋತ್ರದಿ ತೆಬಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಗಾತ್ರ ಅಂದರೆ ದೇಹ ಗಾತ್ರ ಅಸ್ವಾಸ್ಥ್ಯಂ ದೇಹದಲ್ಲಿ ಸ್ವಾಸ್ಥ್ಯ ಇಲ್ಲದೇ ಇರು ರಜೋಗುಣದ ಪ್ರಭಾವ ಮನಃ ಭ್ರಾಂತಂ ಮನಸ್ಸಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಇವೆಲ್ಲ ರಜ ಏತೈರಿ ಶಾಮಯ ರಜೋಗುಣ ಬಂದಿದ್ದು ಅರ್ಥ ಮಾಡಬೇಕು ಇವೆಲ್ಲ ಕೂಡ ರಜೋಗುಣ ಹೆಚ್ಚಾಗಿರೋದಕ್ಕೆ ಸೂಚನೆಗಳು ಸೀದ ಚಿತ್ತಂ ವಿಲೀಯೇತ ತೇತಸೋ ಗ್ರಹಣೇ ಕ್ಷಮಂ ಮನೋನಷ್ಟಂ ತಮೋ ಗ್ಲಾನಿಹಿ ತಮಸ್ತದುಪಧಾರಯ ಸೀದತ್ ಚಿತ್ತಂ ವಿಲೀಯೇತ ತೇತಸಃ ಗ್ರಹಣೇ ಅಕ್ಷಮಂ ಮನಃ ನಷ್ಟಂ ತಮಃ ಗ್ಲಾನಿಹಿ ತಮಃ ತದುಪಧಾರಯ ಈ ತಮಸ್ತವನ್ನು ತಿಳ್ಕೊಂಬಿಡು ಯಾವಾಗ ಸೀದ ಚಿತ್ತಂ ಮನಸ್ಸು ಏನೋ ಒಂಥರ ನೋವು ಬೇಸರ ತುಂಬ ಸುಟ್ಟೋದಾಗಿದೆ ಮನಸ್ಸು ಅಂತ ಹೇಳಿದ ಸೀತತ್ ನಶ್ಯತ್ ಅಥವಾ ವಿಲೀಯೇತ ಚೇತಸ ಮನಸ್ಸು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ ಅಥವಾ ತಪ್ಪಾಗಿ ಮಾಡ್ತಾನೆ ಚೇತಸ ಗ್ರಹಣೆ ಆಗ್ತದೆ, ಮನಸ್ಸು ಹತೋಟಿಗೆ ಬರೋದು. ಏನು ಮಾಡಿದ್ರು ಕೂಡ ಯಾಕೋ ಮನಸ್ಸು ಸಮಾಧಾನ ಇಲ್ಲ, ಏನೋ ಆಗ್ತಾ ಇದೆ, ಕಸಿವಿಸಿ ಆಗ್ತಾ ಇದೆ ಅಂತ ಇರ್ತಾರೆ. ಮನಃ ನಷ್ಟಂ ತಮಃ ಗ್ಲಾನಿ, ಕತ್ತಲು ಕವಿದಾಗ ಟೋಟಲಿ ಡಾರ್ಕ್ ಅಂತ ಹೇಳ್ತಾರೆ. ಗ್ಲಾನಿ ದುಃಖ ಉಂಟಾಗುತ್ತೆ, ಅದೆಲ್ಲ ತಮಸ್ಸು ಹೆಚ್ಚಾಗಿದೆ ಅಂತ ತಿಳ್ಕೋಬೇಕು ಆ ಸಮಯದಲ್ಲಿ. ಇದಿಷ್ಟು ತಮ ಗುಣದ ಲಕ್ಷಣಗಳು. ಚೇತಸೋ ಗ್ರಹಣೇ ಬಹುಸ್ಮರಣ ಶಕ್ತಿ ಚೇತನಾಯ ಗ್ರಹಣೇ ಅಕ್ಷಮಂ ಅಸಮರ್ಥಂ ಗುಣೋ ನಷ್ಟಂ ಭವತಿ. ಜ್ಞಾಪಕ ಮಾಡ್ಕೊಳ್ಳೋಕೆ ಹೋಗ್ತಾರೆ, ಜ್ಞಾಪಕ ಆಗೋದೇ ಇಲ್ಲ, ಮನಸ್ಸು ಫೇಲ್ ಆಗ್ತಾ ಇದೆ ಅಲ್ಲಿ, ಎಲ್ಲ ಬಾಯಲ್ಲೇ ಬರ್ತಾ ಇಲ್ಲ ಅಂತ, ತಲೆಯಲ್ಲೇ ಅರ್ಥ ಆಗ್ತಾ ಇಲ್ಲ ಅಂತ. ಇವೆಲ್ಲ ಕೂಡ ತಮೋ ಗುಣದ ಸ್ವಭಾವ. ಅದು ವಯಸ್ಸಾಗ್ತಲ್ಲಕ್ಕೆ ತಮೋ ಗುಣ ಜಾಸ್ತಿ ಆಗಿಬಿಡೋದು. ಅದಕ್ಕೇನಾದರೂ ಮರಬೋದೆಲ್ಲ ಶುರುವಾಗೋದು. ಅದಕ್ಕೆ ಚಿಕ್ಕಂದಿರೋ ಒಂದು ಆ್ಯಕ್ಟಿವಿಟಿ ಮಾಮೂಲು ಬರೋದಿಲ್ಲ. ಸ್ಮರಣಶಕ್ತಿ ಮೊದಲು ಯಾತಕ್ಕೆ ಜಾಸ್ತಿ ಇರುತ್ತೆ ಅಂದರೆ ಸತ್ವಗುಣ ತುಂಬ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ, ಸತ್ವಗುಣ ಡಾಮಿನೇಟ್ ಆಗಿದೆ. ನಿಧಾನವಾಗಿ ಮತ್ತು ಒಂದು 25 ಆಟೋ ಹೊತ್ತಿಗೆನೆ ರಜಗುಣ ಡಾಮಿನೇಟ್ ಆಗಿದೆ. ಆ ಕೆಲಸಕ್ಕೆ ಸೇರೋ ವಯಸ್ಸು ಅದಾಗಲೇ. ಅವ್ರು 30 ವರ್ಷಕ್ಕೆ ಏನು ಓದ್ತಿ ಅಂತ ಯಾರು ಕೇಳೋದು, ಏನು ಕೆಲಸ ಮಾಡ್ತೀನಿ ಅಂತಲೇ ಕೇಳ್ತಾರೆ. ಅದೇ ಹುಡುಗನ ಕಡೆ ಏನು ಓದ್ತೀನಿ ಅಂದರೆ ಏನು ಕೆಲಸ ಮಾಡ್ತೀನಿ ಅಂತ ಕೇಳಿ, ಕೆಲಸ ಮಾಡಿ ಬೈತಾರೆ ಕೆಲಸ ಮಾಡ್ತೀನಿ ಅಂದರೆ. ಓದೋ ವಯಸ್ಸು ಯಾಕೆ ಕೆಲಸ ಮಾಡ್ತೀವಿ, ಓದು ಚೆನ್ನಾಗಿರ್ತೀನಿ. ಆಮೇಲೆ ವಯಸ್ಸಾದ್ರೆ ಏನು ಕೆಲಸ ಅಲ್ಲ, ಎಲ್ಲಿದ್ದೀರಿ ಅಷ್ಟೇ, ಎಲ್ಲಿದ್ದೀರಿ ಏನು ಮಾಡ್ತೀವಿ ಅಂತೆ. ಕೆಲಸ ಕೆಲಸದ ಪ್ರಶ್ನೆ ಇಲ್ಲ. ಯಾವ ರಿಟೈರ್ ಆದರೆ ಅಂತಲೇ ಶುರು ಮಾಡೋದು, ಯಾವ ರಿಟೈರ್ಮೆಂಟ್ ಆಯಿತು, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಆ ರೀತಿ ಮೂರು ಅವಸ್ಥೆಗಳಿದೆ. ತಮೋಗುಣಕ್ಕೆ ತಕ್ಕಂತೆ ಕೆಲಸ ಬಿಡೋದು, ಸತ್ವಗುಣಕ್ಕೆ ತಕ್ಕಂತೆ ಜ್ಞಾನ ಕಾರ್ಯಕ್ಕೆ, ರಜಗುಣಕ್ಕೆ ತಕ್ಕಂತೆ ಕರ್ಮ ಆಚರಣೆ, ನಮ್ಮ ದೇಹದಲ್ಲಾಗುವ ಪರಿಣಾಮಗಳು. ಶೀತಚಿತ್ತಂ ವಿಲೀಯೇತ ಚೇತಸೋ ಗ್ರಹಣೆ ಅಕ್ಷಮಂ ಮನೋನಷ್ಟಂ ತಮೋ ಗ್ಲಾನಿ ತಮಸ್ತದುಪಧಾರಯ. ಅಕ್ಷಮಂ ಅಸಮರ್ಥಂ ಮನೋನಷ್ಟಂ ಭವತಿ ತಮಃ ಅಜ್ಞಾನಂ ಗ್ಲಾನಿ ಗ್ಲಾನತಾ ಚ ಭವತಿ ತದಾ ತಮೋಗುಣವರ್ತನಂ ಉಪಧಾರಯ. ಏಧಮಾನೇ ಗುಣೇ ಸತ್ವೇ ದೇವಾನಾಂ ಫಲಮೇಧತೆ ಅಸುರಾಣಾಂಚ ರಜಸಿ ತಮಶುದ್ಧವರಕ್ಷಸಾಂ. ಏಧಮಾನೇ ಗುಣೇ ಸತ್ವೇ ದೇವಾನಾಂ ಫಲಮೇಧತೆ. ಅನುಸಂಧಾನ ಕ್ರಮ ಹೇಳ್ತಾರೆ. ಯಾವಾಗ ಸತ್ವಗುಣ ಜಾಸ್ತಿ ಆಗುತ್ತಲ್ಲ, ದೇವತೆಗಳ ತತ್ವಾಭಿಮಾನ ದೇವತೆಗಳ ಫಲ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ, ಭಾರಿ ಅನುಗ್ರಹ ಮಾಡಿಬಿಡ್ತಾರೆ. ಯಾವಾಗ ಅಸುರಾಣಾಂಚ ರಜೋಗುಣ ಜಾಸ್ತಿ ಆದಾಗ ಅಸುರ ಫಲ ಜಾಸ್ತಿ ಆಗುತ್ತೆ, ಅವ್ರು ಡಾಮಿನೇಟ್ ಆಗಿಬಿಡ್ತಾರೆ. ತಮಶುದ್ಧವ ರಕ್ಷಸಾಂ, ರಾಕ್ಷಸರ ಗುಣ, ರಾಕ್ಷಸರು ಪ್ರಬಲರಾಗ್ತಾರೆ. ತಮೋ ಗುಣ ಜಾಸ್ತಿ ಆಗ ರಾಕ್ಷಸರ ಶಕ್ತಿ ಜಾಸ್ತಿ. ರಾತ್ರಿ ತಮೋ ಗುಣ, ಅದಕ್ಕೆ ರಾಕ್ಷಸರ ಕಾಲ ಅದು. ರಾತ್ರಿ ತಮೋ ಗುಣ ಆದ್ದರಿಂದ ರಾಕ್ಷಸರ ಕಾಲ. ತಮಶುದ್ಧವ ರಕ್ಷಸಾಂ ಏಧಮಾನೇ ಗುಣೇ ಸತ್ವೇ ದೇವಾನಾಂ ಬಲ ಮೇಧತೆ ಅಸುರಾಣಾಂಚ ರಜಸಿ ತಮಶುದ್ಧವ ರಕ್ಷಸಾಂ. ಸತ್ವಜ್ಜಾಗರಣಂ ವಿದ್ಯಾತ್ ರಜಸ ಸ್ವಪ್ನಮಾದಿಶೇತ್ ಪ್ರಸ್ವಾಪಂ ತಮಸಾ ಚಂತೋ ತುರೀಯಂ ತ್ರಿಷು ಅಸಂಗತಂ. ಸತ್ವಜ್ಜಾಗರಣಂ ವಿದ್ಯಾತ್ ರಜಸ ಸ್ವಪ್ನಂ ಆದಿಶೇತ್ ಪ್ರಸ್ವಾಪಂ ತಮಸಾ ಜಂತೋ ತುರೀಯಂ ತ್ರಿಷು ಅಸಂಗತಂ. ಸತ್ವಜ್ಜಾಗರಣಂ ವಿದ್ಯಾ, ಸಜ್ಜಾಗರಣ ಅಂದರೆ ಎಚ್ಚರ. ಸತ್ವಗುಣ ಜಾಸ್ತಿ ಇದ್ದರೆ ಎಚ್ಚರ ಬರುತ್ತೆ. ಜಾಗರಣೆ ನಿದ್ದೆ ಬರದ ಜಾಗ ಆ ಥರ ಜಾಗರಣೆ ಅಂತ ಅರ್ಥ ಅಲ್ಲ. ಜಾಗರಣೆ ಮಾಡ್ತಾನೆ ಅಂತ ಹೇಳಿದರೆ ನಿದ್ದೆ ಬರದ ಜಾಗರಣೆ ಅಲ್ಲ, ಎಚ್ಚರಿಕೆ ಇರುತ್ತೆ ಅದು. ಉತ್ತಿಷ್ಠತ ಜಾಗ್ರತ ಅಂತೇವೆ ಆ ಜಾಗರಣ. ಮತ್ತು ಸತ್ವಜ್ಜಾಗರಣಂ ವಿದ್ಯಾತ್ ರಜಸ ಸ್ವಪ್ನಮಾದಿಶೇತ್ ರಜಸ ಸ್ವಪ್ನಮಾದಿಶೆ, ರಜೋಗುಣ ಇದ್ದಾಗ ಕನಸು ಕಾಣ್ತಾನೆ. ಪ್ರಸ್ವಾಪಂ ತಮಸಾ ಜಂತು ತಮಗುಣ ಜಾಸ್ತಿ ಆದಾಗ ಕಾಡ ನಿದ್ರೆ ಬಂತು. ತುರಿಯಂ ತ್ರಿಷು ಅಸಂಗತಂ ಅದನ್ನೂ ದಾಟಿಬಿಟ್ರೆ ಮೋಕ್ಷ ಇದ್ದಾಗ ಅಸಂಗ. ತ್ರಿಷು ಅಸಂಗತ, ಮೂರು ಮಿಕ್ಸರೂ ಇಲ್ಲ, ರಜೋಗುಣ ಇಲ್ಲ, ಸತ್ವಗುಣ ತಮೋಗುಣ ಇಲ್ಲ ಅಂದರೆ ಅವನು ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ. ಮೂರು ಅವಸ್ಥೆಯನ್ನು ದಾಟಿ ಹೋಗಿಬಿಡ್ತಾನೆ ಅದು ತುರಿಯ. ತುರಿಯ ಅಂದರೆ ಫೋರ್ತ್ ಸ್ಟೇಜ್. ಇತೋಪಿ ಸತ್ವಮೇವ ಶ್ರೇ ತುರಿಯಾಮ ಅವಸ್ಥಾ ಸ್ವರೂಪಂ ತ್ರಿಷು ಗುಣೇ ಸಂಗತಂ ನಭವತಿ. ಅದು ಗುಣಾತೀತ ಅಂದರೆ ಅವರೇ ಗುಣಾತೀತ ಸಮುಚ್ಯತೆ. 14 ಅಧ್ಯಾಯದ ಕೊನೆಗೆ ಬರುತ್ತಲ್ಲ, ಗುಣವನ್ನು ಸಪ್ರೇ ಮೂರು ಗುಣನ ಮೆಟ್ಟಿಲ್ತಕ್ಕಂಥ ಸ್ವಭಾವದು. ಉಪರಿ ಉಪರಿ ಗಚ್ಚಂತಿ ಸತ್ವೇನ ಬ್ರಹ್ಮಣೋ ಜನಾಃ ತಮಸಾ ಅಧೋ ಅಧ ಆ ಮುಖ್ಯಾತ್ ರಜಸ ಅಂತರಚಾರಿಣಃ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯ ಗುಣವೃತ್ತಿಸ್ತಾಃ ಅಧೋ ಗಚ್ಚಂತಿ ತಾಮಸ. ಆ ಶ್ಲೋಕದ ಇನ್ನೊಂದು ರೂಪ ಇದೆ. ಉಪರಿ ಉಪರಿ ಗಚ್ಚಂತಿ, ಮೇಲ್ಮೇಲ್ಮೇಲೆ ಸತ್ವಗುಣ ಬಂದಾಗ ಏನಾಗ್ತಾರೋ ಅವರು ಮೇಲ್ಮೇಲ್ಮೇಲೆ ಹೋಗಿಬಿಡ್ತಾರೆ. ಸತ್ವೇನ ಆ ಬ್ರಹ್ಮಣೋ ಜನಾಃ, ಎಲ್ಲಿವರೆಗೂ ಬ್ರಹ್ಮಲೋಕದವರೆಗೂ ಹೋಗ್ತಾರೆ ಸಾಧನೆ ಮಾಡಿಕೊಂಡು, ಬ್ರಹ್ಮಲೋಕ ಪರ್ಯಂತಂ ಮೇಲೆ ಹೋಗ್ತಾ ಬರ್ತಾರೆ. ಆಮೇಲೆ ತಮಸ ಅಧೋ ಅಧಃ, ತಮೋಗುಣ ಜಾಸ್ತಿ ಆದಾಗೆ ಕೆಳಗೆ 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 ಹೋಗ್ತಾರೆ. ಅಧೋ ಊರ್ದು ಉಪರಿ ಉಪರಿ ಅಧೋ ಅಧಃ. ಆ ಮುಖ್ಯ ರಜ ರಜಸ ಅಂತರಚಾರಿ, ರಜೋಗುಣ ಬಂದಾಗ ಏನಾಗುತ್ತೆ ಅಂತ. ಆ ಮುಖ್ಯ ಅಂತಂದರೆ ಅಂಧಂತಮ ಪರ್ಯಂತಂ. ಆ ಮುಖ್ಯ ಅಂದರೆ ಅಂಧಂತಮಸ್ಸು ಅಂತ ಅರ್ಥ. ಅಂಧಂತಮಸ್ಸರು ಬಿಡ್ತಾನೆ ಇರ್ತಾರೆ. ಮೃತ್ಯೋಸ ಮೃತ್ಯು ಮಾಪ್ನೋತಿ ಏಹ ನಾನೇವ ಪಶ್ಯತಿ ಬರುತ್ತಲ್ಲ ಹಾಗೆ. ಆ ಬ್ರಹ್ಮಣೋ ಬ್ರಹ್ಮಲೋಕ ಪರ್ಯಂತ ಆ ಮುಖ್ಯಾತ್ ಅಂತಂತಮ ಪರ್ಯಂತ. ಅಂತರಚಾರಿಣ ಸ್ವರ್ಗಾದೌ ಚರಂತಿ, ರಜೋಗುಣ ಇದ್ದಾಗ ಅಂತರ ಸ್ವರ್ಗ ಭೂ ತೃತೀಯ ನಿರಯ ಭೂಗೋಚರ ನಿತ್ಯಬದ್ಧ. ಮೇಲೆ ಕೆಳಗೆ ಹೋಗೋದು ಬರೋದು ಮಾಡ್ತಿರ್ತಾರೆ ಹೊರತು ಅವರು ಬರೀ ಮೇಲೂ ಇಲ್ಲ ಬರೀ ಕೆಳಗೂ ಇಲ್ಲ, ಈಗ ಓಡಾಡ್ತಿರ್ತಾರಷ್ಟೇ. ಉಪರಿ ವಿಪರಿ ಗಚ್ಚಂತಿ ಸತ್ವೇನಾ ಬ್ರಹ್ಮಣೋ ಜನಃ ತಮಸ ಅಧೋ ಅಥ ಆಮುಖ್ಯಾತ್ ರಜಸ ಅಂತರಚಾರಿಣಃ ಸತ್ವೇ ಪ್ರಲೀನಃ ಸ್ವರ್ಯಾಂತಿ ನರಲೋಕಂ ರಜೋಲಯಃ ತಮೋಲಯಸ್ತು ನಿರಯಂ ಯಾಂತಿ ಮಾಮೇವ ನಿರ್ಗುಣಃ. ಈಗ ಅಂತ್ಯಕಾಲದಲ್ಲಿ ಅದನ್ನು ಹೇಳ್ತಾರೆ. ಸತ್ವದಲ್ಲಿ ಕೂಡ ಸತ್ವಗುಣ ಡಾಮಿನೇಟ್ ಆಗಿದ್ದಾಗ ಸತ್ರ ಏನಾಗ್ತಾರೆ, ರಜೋಗುಣ ಡಾಮಿನೇಟ್ ಆಗಿ ಇದ್ದ ಸತ್ರ ಏನಾಗ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಯಾವ ಗುಣದಲ್ಲಿ ಯಾರೋ ಸತ್ತಿರ್ತಾರೆ ತಿಳ್ಕೊಬೇಕು. ಯಾವ ರೀತಿ ಸತ್ರು ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಸತ್ವಗುಣ ಜಾಸ್ತಿ ಇದ್ದಾಗ ಸತ್ರ ಒಳ್ಳೆ ಲೋಕಕ್ಕೆ ಹೋಗಿದ್ದಾರೆ, ಚಿಂತೆಯಾಗಿರಿ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ನಮಗೆ ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ, ಇದರಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ಇಂಡಿಕೇಶನ್ಸ್ ಇವೆಲ್ಲ ಕೂಡ ಅದಕ್ಕೆ ನಾರಾಯಣ ಸ್ಮರಣೆ ಮಾಡೋದ್ರಲ್ಲಿ ಏನದು ಒಳ್ಳೆ ಸತ್ವಗುಣದ ಸದ್ಗತಿಗೆ ಹೋಗಿ ಹೋಗಿರ್ತಾರೆ. ಆ ರೀತಿ ಯೋಚನೆ ಮಾಡಬೇಕು. ಸತ್ವೇ ಪ್ರಲೀನಾಹ ಸ್ವರ್ಯಾಂತಿ, ಸತ್ವಗುಣದಲ್ಲಿ ಪ್ರಲೀನಾಹ ಅಂದರೆ ಸಾಯ್ತಕ್ಕಂಥವರು ಸ್ವರ್ಯಾಂತಿ. ಸ್ವರ್ಗ ಸ್ವಾಮದ ಮೋಕ್ಷ ಅಂತಲೂ ಹೆಸರಿದೆ, ಸ್ವರ್ಗ ಅಂತಲೂ ಹೆಸರಿದೆ, ಬಟ್ ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ನರಲೋಕಂ ರಜೋಲಯಃ, ರಜೋಗುಣದಲ್ಲಿ ಸತ್ತವರು ಮತ್ತೆ ಮನುಷ್ಯರಾಗಿ ಹುಟ್ಟಿ ಬರ್ತಾರೆ ಅಂತ ಅರ್ಥ. ತಮೋಲಯಾಸ್ತು ನಿರಯಂ ಅಥವಾ ಮೂಢಯೋನಿಷು ಜಾಯತೆ, ನರಕಕ್ಕೆ ಹೋಗ್ತಾರೆ ಅಥವಾ ಪಶುಪಕ್ಷಿಗಳಾಗಿ ಹುಟ್ಟುತ್ತಾರೆ. ರಜೋಗುಣ ತಮೋಗುಣ ಜಾಸ್ತಿ ಇದ್ದಾಗ ಸತ್ತರೆ ಮನುಷ್ಯ ಪಶುಪಕ್ಷಿಗಳಾಗಿ ಹುಟ್ಟೋದು, ನರಕಕ್ಕೆ ಹೋಗೋದು ನಡೆಯುತ್ತೆ. ಅಲ್ಲಿ ರಜೋಗುಣ ಜಾಸ್ತಿ ಇದ್ದಾಗ ಮನುಷ್ಯ ಲೋಕದಲ್ಲಿ ಹುಟ್ಟಿ ಬರೋದು ನಡೆಯುತ್ತೆ. ಸತ್ವಗುಣ ಜಾಸ್ತಿ ಇದ್ದಾಗ ಸ್ವರ್ಗ ಅಥವಾ ಮೋಕ್ಷಕ್ಕೆ, ಕರ್ಮದೇಹ ಆದರೆ ಮೋಕ್ಷಕ್ಕೆ ಹೋಗಿಬಿಡ್ತಾರೆ, ಇಲ್ಲ ಸ್ವರ್ಗಕ್ಕೆ ಹೋಗ್ತಾರೆ. ಮಾಮೇವ ನಿರ್ಗುಣಾಹ, ಅದನ್ನೂ ದಾಟಿದವರು ಇರ್ತಾರಲ್ಲ, ಅದು ನನ್ನ ಬಳಿಗೆ ನಿರ್ಗುಣ ಗುಣಾತೀತರು, ಗುಣಾತೀತರಾಗಿದ್ದ ರಾಜರು ವಾದಿರಾಜರು ರಾಯರ ಕಥೆಗಳು ಏನು ಕಾಣುತ್ತವರು ಜಪಸಾರ ಬಿಡೋರಿಗೆ ಹೀಗೆ ಮಾಡಿರಿ ಎಲ್ಲರೂ. ಎಷ್ಟು ಜ್ಞಾನ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದರೆ ನನ್ನ ಹತ್ರ ಬಂದುಬಿಡ್ತಾರೆ, ಆ ರೀತಿ ಅರ್ಥ. ಅಂದರೆ ಅವ್ರಿಗೆ ಮುಕ್ತಿ ಖಚಿತವಾದ ರೀತಿ ಅಂತ ಅರ್ಥ. ಆಗಲೇ ಹೋಗ್ಬೋದು, ಆಮೇಲೆ ಹೋಗ್ಬೋದು, ಮುಕ್ತಿ ಅವ್ರಿಗೆ ಗ್ಯಾರಂಟಿ. ಆ ಹಂತ ಮಾವೇವ ನಿರ್ಗುಣ, ನಿರ್ಗುಣ ಶಬ್ದ ಉಪಯೋಗಿಸಿದ್ದಾರೆ. ಸೊ ಬ್ರಹ್ಮ ನಿರ್ಗುಣ ಅಂತ ಅರ್ಥ ಮಾಡ್ಕೊ ಶುರು ಆಗಲಿಲ್ಲ. ಈಗ ಸತ್ವಗುಣ ರಜೋಗುಣ ತಮೋಗುಣ ಅಂತೇಳಿ ಈ ಮೂರು ಗುಣ ಇಲ್ಲದ ನಿರ್ಗುಣ ಅಂತ ಕರೆದಿದ್ದರಿಂದ ದೇವ್ರ ನಿರ್ಗುಣ ಅಂದ್ರೆ ಏನರ್ಥ? ಮೂರು ಇಲ್ಲದವನು ಅಂತ ಅರ್ಥ. ನಿರ್ಗುಣ ನನ್ನ ಹತ್ರ ಬರ್ತಾರೆ, ನಾನು ನಿರ್ಗುಣನಾದ್ರೆ ನಿರ್ಗುಣ ಹತ್ರ ಬರ್ತಾರೆ. ಸುಲಭ ನಿರ್ಗುಣ ಶಬ್ದ ಭಾಗವತ ಕೊಟ್ಟ ಅರ್ಥ ಇದೆ, ಕಾಂಟೆಕ್ಸ್ಟ್ ಸ್ಪಷ್ಟವಾಗಿ ಹಾಗೆ ಇದೆ. ಈ ಶ್ಲೋಕ ಓದಿದ್ರೆ ಕನ್ಫ್ಯೂಷನ್ ಬರೋದೇ ಇಲ್ಲ. ಆದರೆ ಅವ್ರು ಓದೋ ಅಭ್ಯಾಸ ಇಲ್ಲವರು, ದಂಭಮಾನ ಮದಾನ್ವಿತ ಹೇಳಿದ್ರಲ್ಲ ನನಗೆ ಗೊತ್ತಾಗೋದಿಲ್ವ ಅಷ್ಟು ಅಂತ ಹೇಳಿ ಹೇಳೇ ಬರೀತಿ ಬರೋದು ಅದು ಬರಬಾರ್ದು. ಸೊ ನಿರ್ಗುಣ ಸಗುಣ ಎರಡು ಒಂದೇ ಉಪಯೋಗಿಸಿದ್ದರಿಂದ ಎಲ್ಲಿ ನಿರ್ಗುಣ ಅಂತ ಹೇಳಿದ್ರೆ ಅರ್ಥ ಆಗಿ ಹೋಗುತ್ತೆ ಅಲ್ಲ. ಅದಕ್ಕೆ ಹೇಳ್ತಾರೆ ನರಲೋಕದಲ್ಲಿ ಮೊಟ್ಟೆ ಹುಡ್ತಾರೆ ಮತ್ತೆ ಸಾಧನೆ ಬರ್ತಾರೆ ಅಂತ ಅಷ್ಟೇ ಅರ್ಥ. ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಪುಣ್ಯ ಜಾಸ್ತಿ ಆಗಿದೆ, ಸ್ವರ್ಗಲೋಕ ಇದ್ದು ಬರಬಹುದು ಅವರು. ಅತ್ತ ಇವರು ತಮೋಲೋಕಕ್ಕೆ ಹೋಗಿಬಿಟ್ರೆ ಬಾಯ್ತು ಮನುಷ್ಯ ಎಂಬ ಬರೋದಿಲ್ಲ ಅವನಿಗೀಗ, ಬೇರೆ ಪ್ರಾಣಿಯಾಗಿ ಹುಡ್ತಾರೆ ಅಷ್ಟೇನೆ. ಅಥವಾ ತಬಸ್ಸಿಗೆ ಹೋಗ್ತಾನೆ, ಅದು ಎರಡರಲ್ಲಿ ಗೊತ್ತಾಗಲ್ಲ. ಅಷ್ಟು ಗೊತ್ತಾಗುತ್ತೆ ಅಷ್ಟೇ, ಹುಬ್ಬಳ್ಳಿ ಕಡೆ ಹೋದ್ರು ಆ ಥರ ಬಸ್ಸಿಗೆ ಹೋದ ದುರ್ಗ ದುರ್ಗ ಇಳ್ಕೊ ಹೋಗ್ಬೇಕು ಯಾರಿಗೆ ಗೊತ್ತು. ಅವ್ರು ಈ ಕಡೆ ಬಸ್ಸಲ್ಲಿ ಹೋದರೆ ಎಲ್ಲಿ ಬೇಕಾ ದಾವಣಗೆರೆ ಬೇಕಾದ್ರೆ ಇಳ್ಕೊಬೋದು. ಅಂತೂ ಮ್ಯಾಕ್ಸಿಮಮ್ ಇಲ್ಲಿಗೆ ಹೋಗಿ ಹುಬ್ಬಳ್ಳಿ ಬಸ್ಸಲ್ಲಿ ಕೂತ್ರೆ, ಹುಬ್ಬಳ್ಳಿಯವ್ರಿಗೆ ಹೋಗಿ ಈ ಕಡೆಗೆ ಕೂತ್ರೆ ಮೈಸೂರಿಗೆ ಹೋಗಿ ಬಸ್ ಏರ್ಪಡ್ತಾರೆ ಇಳ್ಕೊಬಾರದಂತ ಏನಿಲ್ಲಲ್ಲ. ಆ ಥರ ಕೆಲವು ಡೈರೆಕ್ಟ್ ಸ್ಪೆಂಡ್ಸ್ ಹತ್ತಿರ ದುಡ್ಡು ಕೊಟ್ಟು ಇಳ್ಕೊಂಬಿಡ್ಬೇಕಾರೆ. ಯಾವುದು ಬಸ್ ಸಿಗಲಿಲ್ಲ, ನಾನ್ ಸ್ಟಾಪ್ ಬಸ್ಸೇ ಹತ್ತಿದ, ಅವ್ನು 10 ರೂಪಾಯಿ ಕೊಟ್ಟರೆ ಇಳಿಸಿ ಹೋಗ್ತಾರೆ, ಏನು ದೊಡ್ಡದಲ್ಲ. ಆ ರೀತಿಯಾಗಿ ಬಸ್ ಹತ್ತಿದ್ದು ಗೊತ್ತಾಗುತ್ತೆ, ಇಷ್ಟು ಗ್ಯಾರಂಟಿ ನಮಗೆ. ಟುವರ್ಡ್ಸ್ ಮೈಸೂರು ಟುವರ್ಡ್ಸ್ ಇದು ಹೇಳಕ್ಕೆ ಬರುತ್ತೆ ಹೊರತು ಆ್ಯಕ್ಚುಲಿ ಎಲ್ಲಿ ಇಳ್ಕೊಂಡ್ರು ಗೊತ್ತಾಗೋದಿಲ್ಲ. ಅದು ಪೊಲೀಸರು ಸ್ಟಡಿ ಮಾಡ್ಬೇಕಾದ್ರೆ ಎಲ್ಲ ಕೂಡ ಎಲ್ಲಿ ಇಳ್ಕೊಂಡ ಏನು ಮಾಡ್ದ ಟಿಕೆಟ್ಗಳು ಚೆಕ್ ಮಾಡ್ತಾರೋ ಅದಕ್ಕೆ ಅದೆಲ್ಲ ಅವರವ್ರ ಫೀಲ್ಡ್ ಬೇರೆ. ಸಾಮಾನ್ಯ ಕಾರಣ ಗೊತ್ತಾಗೋದು ಇಷ್ಟು ನಮಗೆ, ಅಷ್ಟು ಗೊತ್ತಾಗಲಿಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾರೆ. ಸಾತ್ವಿಕಾಧ್ಯಾತ್ಮಿಕಿ ಶ್ರದ್ಧಾ ಸತ್ತೇ ಪ್ರಲೀನ ಸ್ವರ್ಯಾಂತಿ ನರಲೋಕಂ ರಜೋಲಯ. ನಾವು ಸಾಮಾನ್ಯ ದಾರಿ ಕಂಡು ಯಾವ ಕಡೆ ಹೋದ್ರೆ ತಕ್ಷಣ ಈ ಕಡೆ ಹೋದ್ರು ಅಂತ ಹೇಳ್ತಾರೆ. ಅದು ಈ ಕಡೆ ಈಗ ಟರ್ ಆದ್ರೆ ನಾವೇನು ಮಾಡೋಕ್ಕಾಗತ್ತೆ, ಈಗ ತಿಳ್ತೀವಿ ಅವ್ರು ಈ ಕಡೆ ಬಂದುಬಿಟ್ರೆ ಗೊತ್ತಾಗಲ್ಲ. ಜನರಲಿ ಈಗ ಹೋಗ್ತಾರೆ ಅಂತ ಅರ್ಥ. ಅದು 100% ಆಗಬೇಕು ಅಂತಿಲ್ಲ, ಮೋಸ್ಟ್ಲಿ ಅಂತ ಅದಕ್ಕೆ ಅರ್ಥ. ಮದರ್ಪಣಂ ನಿಷ್ಫಲಂ ವಾ ಸಾತ್ವಿಕಂ ನಿಜ ಕರ್ಮ ತತ್ ರಾಜಸಂ ಫಲ ಸಂಕಲ್ಪಂ ಹಿಂಸಾಪ್ರಾಯಾದಿ ತಾಮಸಂ. ಮತ್ತೆ ಎಷ್ಟು ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅದು ಸ್ವಲ್ಪ ಡೌಟೇ ಬರಬಾರ್ದು. ಅವ್ರ ಕಂಪ್ಯೂಟರ್ಗೆ ಹಾಕೊಂಡು ಮತ್ತೆ ಇಟ್ಕೊಂಡ್ಬಿಟ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸಾತ್ವಿಕಾದಿಗಳ ವ್ಯವಸ್ಥೆ ಆಲ್ರೌಂಡ್ ಎಕ್ಸ್ಪ್ಲನೇಷನ್. ಮದರ್ಪಣಂ ನಿಷ್ಫಲಂ ವಾ ಸಾತ್ವಿಕಂ ಇದೆ ನಿಜಕರ್ಮ. ಮೊದಲೇ ನಿಜಕರ್ಮ ಆಗಬೇಕು, ಕುರುಭುಂ ಶಚಕರ್ಮ ನಿಜಂ ನಿಯತಂ. ನಿಜಕರ್ಮ ಫಸ್ಟ್ ಆಗಿರಬೇಕು. ಆ ನಿಜಕರ್ಮಕ್ಕೆ ಮದರ್ಪಣ ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ನಿಷ್ಫಲಂ ಅಂದರೆ ವೇಸ್ಟ್ ಅಂತ ಅರ್ಥ ಅಲ್ಲ, ಫಲಾಪೇಕ್ಷೆ ಇರಬಾರ್ದು, ಅದು ಸಾತ್ವಿಕ ಕರ್ಮ ಅಂತ ಕರೀತಾರೆ. ಮೊದಲನೇದಾಗಿ ಅದು ನಿಯತ ಕರ್ಮ ಆಗಬೇಕು, ಹಿತ ಕರ್ಮ ಆಗಬೇಕು. ಎರಡನೇದಾಗಿ ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಮೂರನೇದಾಗಿ ಫಲಾಪೇಕ್ಷೆ ಇರಬಾರ್ದು. ಆ ಕರ್ಮ ಏನಂತ ಕರೀತಾರೆ? ಸಾತ್ವಿಕ. ನಿಷ್ಕಾಮನೆಯ ಕಳ್ತನ ಮಾಡಿದೆ ಅಂದರೆ ಕಳ್ತನ ನಿಷಿದ್ಧ ಆದ್ದರಿಂದ ನಿಷ್ಕಾಮನೆಯ ಪ್ರಶ್ನೆ ಬರಲೇ ಇಲ್ಲ. ಕೃಷ್ಣ ಪ್ರೀತ್ಯರ್ಥಂ ಕಳ್ತನ ಮಾಡಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಕಳ್ತನ ನಿಷಿದ್ಧ ಆದ್ದರಿಂದ ಹೇಳಬಾರ್ದು ಆ ಮಾತನ್ನು. ಇನ್ನು ವಿಹಿತವಾಗಿದ್ದರೂ ಕೂಡ ಫಲಾಪೇಕ್ಷೆ ಪಟ್ಟರೆ ಮುಗಿದೋಯ್ತು. ರಾಜಸಂ ಫಲಸಂ ಇನ್ನೂ ಕೆಲವರು ಇರ್ತಾರೆ, ಜಂಟ ಭಾರಿ ಹೆಸರು ಮಾಡಿರ್ತಾರೆ ಲೋಕದೊಳಗೆ. ತಮಗೋಸ್ಕರ ಏನು ಮಾಡ್ಕೊಂಬ, ನಿಸ್ಪೃಹ ನಿಸ್ಪೃಹ, ಒಂದು ಪೈಸೆ ಇಲ್ಲ ನಾಷ್ಟಿಕರು ಏನು ಮಾಡ್ತೀರಾಗ? ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಪಾಪ ದೇವ್ರನ್ನ ಒಪ್ಪೋದಿಲ್ಲ, ತುಂಬ ಜನ ಹೆಲ್ಪ್ ಮಾಡ್ತಾರೆ, ಅದೇನಿಲ್ಲ, ಫಲಾಪೇಕ್ಷೆ ಇಲ್ಲ ಅವ್ರಿಗೆ, ಇದು ತಾತ್ವಿಕ ಅಲ್ಲ, ಕೃಷ್ಣಾರ್ಪಣ ಬುದ್ಧಿನೇ ಇಲ್ಲ. ಅದು ಫಸ್ಟ್ ಯಾವುದನ್ನು ಹೇಳಿದ್ರೆ ಅದಕ್ಕಾಗಿ ಮದರ್ಪಣಮ್ ಅಂತ ಫಸ್ಟ್ ಹೇಳಿದ್ರು. ಮದರ್ಪಣಂ ಫಸ್ಟು, ನಿಷ್ಫಲಂ ಸೆಕೆಂಡು, ಆಮೇಲೆ ನಿಜಕರ್ಮ ಮೂರನೇದು. ಇಷ್ಟಾಗಿದ್ದರೆ ಅದು ಸಾತ್ವಿಕ. ರಾಜಸಂ ಫಲಸಂಕಲ್ಪಂ, ನಿಜಕರ್ಮ ಕಾಮನ್ನಿಗ, ನಿಜಕರ್ಮನೇ ಫಲಸಂಕಲ್ಪ ಬಂತು ಅಲ್ಲಿ ಕೃಷ್ಣಾರ್ಪಣಕ್ಕೆ ಅರ್ಥ ಇಲ್ಲ. ಅದಕ್ಕೆ ಫಲಸಂಕಲ್ಪ ಇದ್ದಾಗ ಕೃಷ್ಣಾರ್ಪಣ ಅಂದರೆ ಅರ್ಥ ಇಲ್ಲ ಅಂತ ಅರ್ಥ. ಅದಕ್ಕೆ ಫಲ ಕೇಳಿ ಕೃಷ್ಣಾರ್ಪಣ ಏನು ಬಂತಾಗ, ಇಂಟ್ರೆಸ್ಟ್ ಅದೇ ತೊಗೊಂಡು ಮತ್ತೆ ಎಫ್ ಡಿ ಯಾವಾಗ ಕೊಡ್ತೀರಿ ಅಂದರೆ, ತೊಗೊಂಡಾಗಿದೆ ಈಗಾಗಲೇ, ಅದು ಎಫ್ ಡಿ ಯಾಗ ಕೊಟ್ಟು ತೆಗೆದಾಕ್ಬಿಡ್ತಾರೆ, ದಿವಸ ಇಂಟ್ರೆಸ್ಟ್ ತೊಗೊತಾರೆ ಎಫ್ ಡಿ ಆಗುತ್ತದೆ. ಸೊ ಫಲ ಕೇಳಿದ ಅಂದ ತಕ್ಷಣ ಏನಲ್ಲ ಅದು, ಸಾತ್ವಿಕ ಚಾನ್ಸೇ ಇಲ್ಲ. ಹಿಂಸಾಪ್ರಾಯಾದಿ ತಾಮಸಂ, ಹಿಂಸಾ ಬದಲಾದವರು ಹೆಚ್ಚು ಉದ್ದೇಶ ಇದೆ, ಅದೇನಾಗತ್ತೆ, ತಾಮಸವಾಗಿ. ದಕ್ಷ ಪ್ರಜಾಪತಿ ದೊಡ್ಡ ಯಜ್ಞನೇ ಮಾಡಿದ, ಪಾಪ ಒಳ್ಳೆ ಯಜ್ಞನೇ ಮಾಡಿದ, ಮತ್ತೆ ಅವಮಾನ ಮಾಡಬೇಕು ಸೇರಿಸ್ಕೊಂಡ್ಬಿಟ್ಟಿಲ್ಲ. ಅದಕ್ಕೇನಾಯ್ತು, ತಲೆ ಹೋಗ್ಬೇಕಾಯ್ತದೆ, ಗೊತ್ತಾಯ್ತಾ, ಯಾವ ಚೇಂಜ್ ಮಾಡಿಕೊಂಡ ಸರಿ ಇವರು ಅಲ್ಲಿವರೆಗೂ ಅನುಭವಿಸ್ಬೇಕು. ಒಳ್ಳೆ ಕೆಲಸನೇ ಅದು ಮಾಡಿದ, ದೃಷ್ಟಿ ಕೆಲಸ ಏನೂ ಅಲ್ಲ. ಕೃಷ್ಣಾರ್ ಬುದ್ಧಿ ಕೂಡ ಆತನೇ ಇತ್ತು, ಪಾಪ ಜೊತೆಗೆ ಒಂದು ಸೇರಿಸ್ಕೊಂಡಿದ್ದ, ರುದ್ರದೇ ಅವಮಾನ ಮಾಡಬೇಕು ಸೇರಿಸ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಅದು ಸರಿ ಹೋಗೋರು ಯಜ್ಞ ಮುಗಿಲಿಲ್ಲ, ಅದು ಸರಿ ಹೋದ್ಮೇಲೆ ಯಜ್ಞ ಮುಗಿದು ಆ ದೇವ ದರ್ಶನ ಕೊಡ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡು ಸೆಟ್ರೇಟ್ ಮಾಡಿದ್ರು, ಎಷ್ಟು ಜನ ಹೋಗ್ತಿರ್ತಾರೆ ಕಾರಲ್ಲಿ, ಸರಿ ಡೋರ್ ಹಾಕೊಂಡಿಲ್ಲ ಹೇಳ್ತಾರೆ, ತಕ್ಷಣ ಗೊತ್ತಾಗುತ್ತೆ ಡ್ರೈವರಿಗೂ, ಡೋರ್ ಹಾಕೊಂಡಿಲ್ಲ ನೋಡ್ರಿ ಅಂತ ಹೇಳ್ತಾರೆ. ಯಾತಕ್ಕೆ ಅಲ್ಲಿ ಗೊತ್ತ ಅಟಗಾಟ ಶಬ್ದ ಅವ್ರಿಗೆ ಅವ್ನು ಫೀಲ್ ಆಗುತ್ತೆ ಅವ್ರಿಗೆ, ಆಗಲಿ ಇವ್ರು ಇವ್ರು ಹಾಕೊಂಡು ಇವ್ರು ಅಂತಾರೆ, ಇದು ಸರಿ ಹಾಕೊಂಡಿಲ್ಲ ನೋಡ್ರಿ ಅಂತ, ಅವಾಗ ಗೊತ್ತಾಗುತ್ತೆ ಅದು ಯಾಕೆ ಅಬ್ಸರ್ವ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅವರು, ಅವ್ರಿಗೆ ಅದ್ರಲ್ಲಿ ಇರ್ತಾರೆ. ಅದೇ ರೀತಿಯೇ ಎಲ್ಲ ಚೂರು ಇದಾದರೂ ಕೂಡ ಏನದು, ಸಾತ್ವಿಕ ರಾಜಸ ತಾಮಸ ಅನ್ನೋದಕ್ಕೆ ಡಿಸಿಸಿವ್ ಫ್ಯಾಕ್ಟರ್ಸ್ ಇದೆ, ಅದನ್ನು ಒತ್ತಿ ಹೇಳ್ತಾರೆ. ಹಿಂಸಾಪ್ರಾಯಾದಿ ತಾಮಸಂ ಅಲ್ಲಿಗೆ, ನಾಳೆ ಅದನ್ನು ನಾಳೆ ಪಾಠ ಬರ್ತೀರ, ಅಲ್ಲಿ ಅಲ್ಲಿ ವಿಲಿಯಲ್ಲ, ಅಲ್ಲೇ ಆಧಾರ ಗತ್ತದ ಮಂಗಳ ಮಾಡ, ಯಾವ್ದು ಮಂತ್ರ ಬಾಕಿ ಇದೆ, ಯಾವ್ದಾರು ಯಾವ್ದಾರು ನೆನಪು ಮಾಡ್ಕೊಳ್ಳಿ, ಯಾವ್ದಾರು ಇದೆ, ಆಗ ಯಾವುದಕ್ಕೂ ಮಂಗಳ ಮಾಡೇ ಇಲ್ಲ ಅದರಿಂದ. ಹಾಂ, ಇದು ದೊಡ್ಡದಾಗಿರ್ತದೆ, ಭಾಳ ದೊಡ್ಡದಾಗ್ತದೆ, ಚಿಕ್ಕದಾದರೂ ಭಾಳ, ಯಾಕೆ ಸ್ವಾಮಿಗಳು ಇರ್ತಾರೆ, ಅವ್ರ ಪ್ರವಚನ ಇದೆ. ಯಮಕ ಭಾರತ ಬನ್ನಿ ಆಯ್ತಲ್ಲ, ಯಮಕ ಭಾರತ ಆಯ್ತು, ಹಾಂ, ಈಶಾವಾಸ್ಯ ಆಮೇಲೆ, ಹಾಂ, ಕೃಷ್ಣ ಮಂಗಳ ಆಗಿಲ್ಲ, ಕೃಷ್ಣವ್ರತ ಮಾಡೋಣವ, ಗ್ಯಾರಂಟಿ ಆಗಿಲ್ಲ, ಆಗಿಲ್ಲ, ಹಾಗೆ ಕೃಷ್ಣವ್ರತ ಮಾಡೋಣ ಮಾಡಬೇಡ, ಹಾಂ, ಕೃಷ್ಣವ್ರತ ಸ್ವಲ್ಪ ಓ ನಾರಾಯಣ ವಿಗ್ರಹಪೂರ್ಣ ಹೇಳಿ ಹೇಳಿ ನಾಳೆ ಎಲ್ಲರೂ ಕೂಡ ಬರೋದಕ್ಕೆ ಎಷ್ಟೊತ್ತಿಗೆ ಶುರು ಅಲ್ಲ, ಏನು ಪಾಠ ಅಂದಾಗ ನಾಳೆ ಪಾಠ, ಹಾಂ, ಆಮೇಲೆ ಬರೋಕ್ಕಾಗತ್ತಲ್ಲ ಪಾಠ ಅಂತೇಳಿ, ಹಾಂ,